ಮಧ್ಯೆ ಮಧ್ಯದಲ್ಲಿ ಅವಸ್ಥಾತ್ರಯ ಮೂರು ಭಾಗ ಇದೆ, ಹಿಂದೆ ಈಗ ಮುಂದೆ ಮೂರರಲ್ಲೂ ಕೂಡ ಸರ್ವತ್ರಾಪಿ ವಿಚಾರ್ಯ ಮಾಣೆ, ಎಲ್ಲ ಕಡೆ ವಿಚಾರ ಮಾಡಿ ನೋಡಿದರೆ ದುಃಖ ಪರಂಪರಾ ಪರಿತತ್ವಂ, ದುಃಖನೇ ತುಂಬಿಬಿಡಿ, ಮೊದಲು ದುಃಖ ಈಗ ದುಃಖ ಮುಂದೆ ದುಃಖ ತೈತೆ ತತ್ರ ವಿರಾಗೇಣ ತಾವತ್ ದುಃಖ ನಿವೃತ್ತಿ, ತಕ್ಷಣ ಏನಿಸುತ್ತೆ ಸಾಕೆ ಸಾಕ ಸಹವಾಸ ಅನಿಸ್ಬಿಡುತ್ತೆ, ಅದನಿಸಿದ ತಕ್ಷಣ ಎಲ್ಲ ಕಡೆ ದುಃಖ ಅಂತ ಹೇಳಿದಾಗ ನಿಟ್ಕೊಂಡು ಏನು ಪ್ರಯೋಜನ, ಒಂದು ಕಡೆ ಯಾರು ಸುಖ ಇದ್ರೆ ಏನು ಮಾಡ್ಬೋದಾಗಿತ್ತು, ಮ್ಯಾನೇಜ್ ಮಾಡು, ಎಲ್ಲೂ ಇಲ್ಲ. ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀತೆ ಇದ್ದಾಗೆ ಆದಾವಂತೇಚ ಮಧ್ಯೇಚ ಸುಧ ದುಃಖಂ ಸರ್ವತ್ರ ಓಯತೆ, ಅಂದಮೇಲೆ ಏನು ಉಪಯೋಗ ಅದರಿಂದ, ಏನು ಪ್ರಯೋಜನ ಇಲ್ಲ. ತಥಾ ತಸ್ಯ ಜ್ಞಾನಭಕ್ತಿ ಸ್ಥಿರೀಕರಣ ಹೇತುತಯ ಪ್ರಸಾದ ವಿಶೇಷ ಸಾಧನತಯಾಚ ಮಹಾಪುರುಷಾರ್ಥ ಲಾಭಶ್ಚ ಇತಿ ತತ್ರ ಅವಹಿತೈಹಿ ಭಾವ್ಯಂಬಿತಿ ಆಶಯೇನ ಆದೌ ಜ್ಞಾನಸ್ಥಿರೀಕರಣ ಹೇತುತಾಂ ದರ್ಶಯತಿ. ತಥಾ ತಸ್ಯ ಜ್ಞಾನ ಭಕ್ತಿ ಸ್ಥಿರೀಕರಣ ಹೇತುತಯ, ಈ ವೈರಾಗ್ಯ ಏನು ಮಾಡುತ್ತೆ, ಜ್ಞಾನ ಭಕ್ತು ಭಕ್ತಿಗಳು ಸ್ಥಿರ ಮಾಡುತ್ತೆ. ಪ್ರಸಾದ ವಿಶೇಷ ಸಾಧನತಯಾಚ, ದೇವರು ವಿಶೇಷ ಪ್ರಸಾದ ಸಂಪಾದನೆ ಮಾಡಬೇಕು ಅನ್ನೋದು ಸಾಧನ ಆಗುತ್ತೆ. ಅದಕ್ಕೆ ಮಹಾಪುರುಷಾರ್ಥ ಲಾಭಶ್ಚ, ವೈರಾಗ್ಯ ಮಹಾಪುರುಷಾರ್ಥಕ್ಕೆ ಕಾರಣ ಆಗುತ್ತೆ. ತತ್ರ ಅವಹಿತೈಹಿ ಭಾವ್ಯಂ, ಆದರೆ ಯಾವಾಗಲೂ ವೈರಾಗ್ಯದ ಬಗ್ಗೆ ಎಚ್ಚರ ಇರಬೇಕು. ಇತ್ಯಾಶೆ ಏನು ಅಟೆಂಪ್ಟ್ ಆಗ್ತಾನೆ ಮನುಷ್ಯ, ಯಾವುದು ನೋಡಿ ತಕ್ಷಣ ತಾನು ಬೇಕು ತಕ್ಷ್ಟ ಚೆಕ್ ಮಾಡಬೇಕಲ್ಲ, ಹೀಗಾಗಬಾರದು. ಅವನಿಗೆ ಗೊತ್ತಿಲ್ಲ ಹಾಗೆ ಮಾಡ್ತಾನೆ, ನಾವು ಯಾಕೆ ಹಾಗೆ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ರೆ ಸಾಕು. ಅರ್ಜುನ ಹೇಳ್ತಾರಲ್ಲ, ಯದ್ಯಪ್ಯೇತೇರ ಪಶ್ಯಂತಿ ಲೋಭೋಪತ ಚೇತ ಸಹ ಕಥಂ ಅಗ್ನೇಯಮಸ್ಮಾಭಿ ಪಾಪಾದಸ್ಮಾ ನಿವರ್ತಿತು. ಇವರೆಲ್ಲ ತಿಳುವಳಿಕೆಯಲ್ಲಿ ಏನೋ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ತಿಳಿದವ್ರು ನಾವು ಯಾಕೆ ಹಾಗೆ ಮಾಡಬೇಕು ಹೇಳಿ, ಎಷ್ಟು ಒಳ್ಳೆ ಪಾಯಿಂಟ್ ಅದು. ಅದರಿಂದ ಉಳಿದವ್ರು ಏನೋ ಮಾಡ್ತಾರೆ ಅಂತ ಮನುಷ್ಯ ತಾನು ಮಾಡ್ಲಿಕ್ಕೆ ಹೋಗಬಾರ್ದು. ಅವರಿಗೆ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಹೇಳೋದು ಪ್ರಯತ್ನ ಪಡಬೇಕು, ಹೊರತು ತಾನು ತಿಳುವಳಿಕೆ ಇಲ್ಲದವರೇ ಅಂತ ಆಗಿಬಿಡ್ಬಾರ್ದು. ಅದನ್ನು ಹೇಳ್ತಾರೆ, ಮಹಾಪುರುಷಾರ್ಥ ಲಾಭಸ್ತತ್ರ ಅವೇ ಭಾವ್ಯಂ ಇತ್ಯ ಆಶಯೇನ ಆದೌ ಜ್ಞಾನ ಸ್ಥಿರೀಕರಣ ಹೇತು ತಾಂ ದರ್ಶಯತಿ ನ ತಸ್ಯೇತಿ. ಜ್ಞಾನ ಸ್ಥಿರೀಕರಣ ಮಾಡತಕ್ಕಂಥ ಶಕ್ತಿ ವೈರಾಗ್ಯಕ್ಕಿದೆ. ಯಶ ಏನ ಸ್ವಪ್ನೆ ನಿರುಕ್ತಿಯ ಅಲ್ಲೇನಿದೆ, ಸ್ವಪ್ನೆ ನಿರುಕ್ತಿಯ ಗೃಹಮೇಧ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಗೃಹಮೇಧ ಸೌಖ್ಯ, ಈ ಅಭಿಮಾನ ಅಂತಕ್ಕಂಥದ್ದೇನಿದೆಯಲ್ಲ, ಇದೆಲ್ಲ ಹೇಯಾನುಮಿತಂ, ಇದು ಹೇಯತ್ವೇನ ಅನುಮಿತಂ, ಇದು ಹೇಯ ಅಂತ ಗೊತ್ತಾದ ಮೇಲೆ ವೈರಾಗ್ಯ ದೃಢ ಆಗಿಬಿಡುತ್ತಾಗ. ನ ತಸ್ಯ ಸಾಕ್ಷಾತ್ ಅಪೌರುಷೇಯತ್ವೇನ ಯಶ್ಯ ಏನ ಸ್ವಪ್ನೆ ನಿರುಕ್ತಿಯ, ಸ್ವಪ್ನ ದೃಷ್ಟಾಂತೇನ, ಸ್ವಪ್ನ ನಿರುಕ್ತಿ ಅಂದರೆ ಸ್ವಪ್ನ ನಿದರ್ಶನ. ಗೃಹಮೇಧಾನಾಂ ಸುಖಂ ವೈಷಯಿಕ, ಗೃಹಮೇಧಿ ಸುಖ ಅಂದರೆ ವೈಷಯಿಕ ಸುಖ, ಭೌತಿಕ ಸುಖ. ಸ್ವಬುದ್ಧೈವ ಹೇಯತ್ವಾನುಮಿತಂ ನ ಸ್ಯಾತ್, ಯೋಚನೆ ಮಾಡಿ ತಿಳ್ಕೋಬೇಕು ಇದು ಹೇಯ ಅಂತೇಳಿ. ಅದು ತಿಳ್ಕೊಳ್ಳದೇ ಇದ್ದವನು ಎಷ್ಟು ವೇದ ಓದಿದ್ರಷ್ಟೇ ಏನು ಓದಿದ್ರಷ್ಟೇ ಅಂತ ಹೇಳ್ತಾರೆ. ವೈರಾಗ್ಯ ಒಂದಿಲ್ಲದೆ ಹೋಗಿಬಿಟ್ರೆ ಅವನು ಯಾವ ಓದಿಗೂ ಅರ್ಥ ಇರೋದಿಲ್ಲ. ತಸ್ಯ ಸಾಕ್ಷಾತ್ ಅಪೌರುಷೇಯತ್ವೇನ ವರೀಯಸ್ಯ ಅಪಿ ವೇದವಾಚ ನ ಪರತತ್ವ ಬೋಧನಾಯ ಸಮರ್ಥ ಭವಂತಿ ಇತಿ. ಅದು ಅಪೌರುಷ ಸಾಕ್ಷಾತ್ ಅಪೌರುಷೇಯ ಶಾಸ್ತ್ರ, ವೇದಗಳು ಅಂದರೆ ಸಾಮಾನ್ಯ ಅಲ್ಲ, ಭಾರಿ ದೊಡ್ಡದು. ವರೀಯಸ್ಯ ಅಂದರೆ ಶ್ರೇಷ್ಠ ಅಂತ, ಶ್ರೇಷ್ಠವಾಗಿದ್ದರೂ ಕೂಡ ವೇದವಾಚ ನ ಪರತತ್ವ ಬೋಧನಾಯ ಸಮರ್ಥ ಭವಂತಿ ಇತಿ, ಅಂಥವನಿಗೆ ಪರತತ್ವ ಬೋಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಜ್ಞಾನ ಬರಬೇಕಾದ್ರೆ ಮೂಲತಃ ವೈರಾಗ್ಯ ಇಲ್ಲದೆ ಹೋದರೆ ಎಂದೂ ಜ್ಞಾನಕ್ಕೆ ಅವಕಾಶ ಇಲ್ಲ. ಅದು ಪಾಂಡಿತ್ಯ ಬರುವುದೇ ಹೊರತು ಜ್ಞಾನ ಬರೋದಿಲ್ಲ, ನೆನಪಿರಬೇಕು. ಜ್ಞಾನ ಅಂಬುದು ಸಿದ್ಧಿಗೆ ಕಾರಣ, ಪಾಂಡಿತ್ಯ ಬರೀ ಪ್ರಸಿದ್ಧಿಗೆ ಕಾರಣ ಅಷ್ಟೇ. ಪಾಂಡಿತ್ಯದಿಂದ ಪ್ರಸಿದ್ಧಿ, ಜ್ಞಾನದಿಂದ ಸಿದ್ಧಿ. ನಮಗೆ ಬೇಕಾದ ಯಾವುದು, ಸಿದ್ಧಿ ಬೇಕು. ಆ ಸಿದ್ಧಿಗೆ ಬೇಕಾದ ಜ್ಞಾನಕ್ಕೆ ವೈರಾಗ್ಯ ಬೇಕು. ಅದೇ ಹೇಳಿಲ್ಲ, ಎಷ್ಟು ಹಸಿವೆ ಇದ್ದರೂ ಕೂಡ ಊಟ ಮಾಡಬೇಕಾದ್ರೆ ಹಸಿವೆ ಇಲ್ಲದೆ ಹೋದರೆ ಊಟ ಮಾಡೋಕ್ಕಾಗೋದಿಲ್ಲ. ಪದಾರ್ಥ ಒಳ್ಳೆಯದಿರ್ಬೋದು, ಎಲೆ ತಟ್ಟೆ ಬೇಕಾದಿರಬಹುದು, ಜಾಗ ಇರ್ಬೋದು, ಏನೇ ಇರಬಹುದು, ಹಸಿವೆನೇ ಇಲ್ಲ ಅವನಿಗೆ. ಅದು ವೈರಾಗ್ಯ ಇಲ್ಲದೆ ಹೋದರೆ ಮುಂದೆ ನಾವು ಹಸಿವೆ ಇಲ್ಲದೆ ಹೋದರೆ ಅನ್ನ ಇಲ್ಲ, ವೈರಾಗ್ಯ ಇಲ್ಲದೆ ಹೋದರೆ ಜ್ಞಾನ ಇಲ್ಲ ಅಂತ ಅರ್ಥ. ಅದಕ್ಕೆ ಯಾವಾಗಲೂ ಕೂಡ ಯಾರು ಹೇಳಿದ್ರು ಇಲ್ಲಿ ದುರ್ಯೋಧನ ದಡ್ಡ ಏನೋ ರಾವಣಾದಿಗಳು ದಡ್ಡ್ರ ಇದು ಎಷ್ಟು ಬುದ್ಧಿವಂತರು ಓದ್ತಾ ಹೋಗಿ ಇಲ್ಲ ನಾವಿಲ್ಲ ಬಿಲ್ಲ ಆಡೋಣ ದಡ್ಡ ನಾವು ಹೋಗಲಿ ಇಲ್ಲೇ ತೊಗೊಂಡ್ರು ಕೂಡ ಸೂಪರ್ ಸೈಂಟಿಸ್ಟ್ ಎಷ್ಟೊತ್ತಂಗಡಿ ಎಂಥವರಾಗಿರ್ತಾರೆ, ದೇಶದ್ರೋಹಿಗಳಾಗಿರ್ತಾರೆ, ಚೆನ್ನಾಗಿ ಮಾರಕರಾಗಿರ್ತಾರೆ, ದಡ್ಡ್ರಂತ ಇಲ್ಲೇ ಗೊತ್ತಾಗುತ್ತೆ ನಮಗೀಗ. ಕಥೆಯಾಗಿ ಅವ್ರಿಗೆ ತಿಳುವಳಿಕೆ ಯಾವುದಕ್ಕೆ ಉಪಯೋಗಕ್ಕೆ ಬರಲಿಲ್ಲ, ಲೋಕ ಕಲ್ಯಾಣಕ್ಕೆ ಉಪಯೋಗಕ್ಕೆ ಬರಲಿಲ್ಲ, ಅಂದಮೇಲೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ನಿಂದಿರೋದು, ಒಂದೇರಾಗ್ತಾರೆ, ನಿಂದಿರಾಗಿಬಿಡ್ತಾರೆ. ಆ ದೃಷ್ಟಿಯಲ್ಲಿ ಯಾಕೆ ಬರೋದಿಲ್ಲ ಅದಕ್ಕೆ ಬಂದಿದೆ, ಆದ್ದರಿಂದ ನೀವು ಕೇಳಾಗಿಲ್ಲ ಪ್ರಶ್ನೆನ. ಎಷ್ಟೋ ಸರ್ತೆ ದುಷ್ಟರು ಹೆಚ್ಚು ಬುದ್ಧಿವಂತಿರ್ತಾರೆ, ಅದು ಇನ್ನುಗಳು ಗೊತ್ತಾ, ದುಷ್ಟರು ಭಾರಿ ಬುದ್ಧಿವಂತ, ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಅಷ್ಟೇ, ಅದು ಇಂಟೆಲಿಜೆನ್ಸ್ ಹೌದು ಬಟ್ ಪರ್ವರ್ಟೆಡ್. ಅದೇ ಆ ದೃಷ್ಟಿ, ಅದಕ್ಕೆ ಹೇಳ್ತಾರೆ ಸಾಕ್ಷರ ವಿಪರೀತ ಅಷ್ಟೇ ರಾಕ್ಷಸ ಏವ ಕೇವಲ ಸಾಕ್ಷರ. ಅವರು ವಿಪರೀತ ಆದರೆ ಏನಾಗ್ತಾರೆ, ಉಳಿದ ಈ ಕಡೆಯಿಂದ ರಾಕ್ಷಸ ಆಗಿಬಿಡ್ತಾರೆ ಅಂತ ಹೇಳಿ. ಸೊ ದಡ್ಡ ಎಷ್ಟೇ ತಪ್ಪು ಮಾಡಿದರೂ ಕೂಡ ಈ ಬುದ್ಧಿವಂತಷ್ಟು ತಪ್ಪು ಮಾಡೋಕ್ಕಾಗಲ್ಲ, ದಡ್ಡನಿಗೆ ತನ್ನದೇ ಮಿತಿ ಇರುತ್ತೆ. ಅವನಿಗೆ ಬುದ್ಧಿವಂತ ಭಾರಿ ತಪ್ಪು ಮಾಡ್ತಾನೆ, ಬ್ಲಾಸ್ಟ್ ಗಿಸ್ಟ್ ಮಾಡೋಕ್ಕೆಲ್ಲ ದಡ್ಡನಿಗೆ ಬರೋದಿಲ್ಲ, ಗೊತ್ತಾಯ್ತಾ, ಅವ್ನು ಮಾಡೋದು ಯಾರು ಮಾಡಬೇಕದನ್ನ, ಬುದ್ಧಿವಂತರೇ ಮಾಡೋದು. ಬಟ್ ದುರ್ದೈವ ದುಷ್ಟರಾಗಿರ್ತಾರೆ, ಆದ್ರಿಂದನೇ ಯಾಕೆ ಬರುತ್ತೆ ಅಂತ ಕೇಳಾಗೆಲ್ಲ ಬಂದಿದ್ದು ಕಂಡಿದೆ ಈಗಾಗಲೇ. ಅವ್ರಿಗೆ ಏನ್ ಮಾಡ್ತಾರೆ ಅನ್ವಯಿಸೋದಿಲ್ಲ, ಇದು ನಮಗೆ ಜಾಸ್ತಿ ಅನ್ವಯಿಸೋದು ಇವತ್ತು ಗೊತ್ತಾಯ್ತಾ. ಎಲ್ಲಿ ಎಲ್ಲಿದೆ? ಇಲ್ಲಲ್ಲ ಇಲ್ಲಲ್ಲ ಇವತ್ತು ಇಲ್ಲಲ್ಲ ಇವತ್ತು ಇಲ್ಲಲ್ಲ ಇವತ್ತು. ಉದಾಹರಣೆಗೆ ನೀವು ಅದ್ವೈತದಲ್ಲಿ ನೋಡಿಬೇಕಾದ್ರೆ ಭಾರಿ ವಯಸ್ಸಾದ ಪಂಡಿತ ದೊಡ್ಡವರು ಇರ್ತಾರೆ, ಮಾಧುರ್ಗಡ್ರೆ ನಮಸ್ಕಾರ ಮಾಡಿಬಿಡ್ತಾರೆ, ಅರ್ಥ ಆಯ್ತಿಲ್ಲ ತಮ್ಮ. ಆಹಾ, ಅದೇ ಹೇಳಿದ್ದು ನಾನು. ಅದು ಇವತ್ತು ಎಷ್ಟೋ ಜನ ನೋಡಿಬೇಕಾದ್ರೆ ನಾನು ಸಾಕಷ್ಟು ಜನ ನೋಡಿದ್ದೀನಿ. ಅವ್ರು ಭಾರಿ ವಿನಯತರೇ ಆಗಿರ್ತದೆ ಎಲ್ಲರೂ ಅಂತಲ್ಲ, ಎಕ್ಸ್ಪೆಷನ್ ಎಲ್ಲ ಕಡೆ ಇರ್ತಾರೆ ಬಿಡಿ. ಅದು ಗನ್ ಕಂಪ್ಯಾರಿಟಿವ್ಲಿ ತೊಗೊಂಡ್ಬಿಟ್ರೆ ಭಾರಿ ಇದಾಗಿರ್ತಾರೆ, ಅವ್ರು ಸಂಕೋಚ ಕೂಡ ಪಡೋದಿಲ್ಲ ಅದ್ರ ಬಗ್ಗೆ. ನಮ್ಮಲ್ಲಿ ಆ ಭಾವನೆ ಇಲ್ಲ. ಎರಡು ಸ್ಪಾಟಕ್ಕೆ ಹೋದಾದ್ರೆ ಎಲ್ಲರೂ ಬೇಲಿಗೆ ಶುರು ಮಾಡಿಬಿಡ್ತಾರೆ. ಇದು ಜಗತ್ತಲ್ಲೆಲ್ಲ ದೇವರೊಂದು ಬಿಟ್ಟಿರ್ತಾರೆ ಅಷ್ಟೇ ಹೊರತು ಹುಡುಗರೆಲ್ಲ ಬೈದಾಕಿಬಿಡ್ತಾರೆ. ಅದೇನು ಉಪಯೋಗ ಅದರಿಂದ? ಅದಕ್ಕೆ ಹೇಳಿದ್ರೆ ನಿಜವಾದ ದ್ವೈತಿಗಳು ನಾವಾಗಿಬಿಡ್ತೇವೆ, ಅವ್ರ ದ್ವೈತಿಗಳಾಗಿಬಿಡ್ತಾರೆ ಆ ಲೆಕ್ಕದಲ್ಲಿ. ಅರ್ಥ ಆಯ್ತಾ? ಅದೇ ಪಾಯಿಂಟೇ, ಅದೇ ಇರೋದು ಅಹಂಕಾರ. ಶ್ವೇತಕೇತಿಗೆ ಹೇಳಿದ್ದೇನೆ, ಏನು ಓದಿದ್ದೇನೆ ಅಂತ ಕೇಳಿದರು ಶ್ವೇತಕೇತಿಗೆ. ಓದಿದ್ದೇನೆ ನೀನೀಗ? ತಕ್ಷಣ ಅಹಂಕಾರ ಮುರಿತು, ಅದನ್ನು ಕಟ್ ಮಾಡಬೇಕು. ಅದನ್ನು ಚೆಕ್ ಮಾಡದೆ ಹೋದರೆ ಉಪಯೋಗ ಇಲ್ಲ. ಬರಬಹುದಲ್ಲ ಈ ಬಂದಿದೆಯಾ ಮುಂದೆ ವಾಸಿ ಆಗ್ಬೋದು, ಈಗಂತೂ ವಾಸಿ ಆಗಿಲ್ವಲ್ಲ, ಈಗ ಮುಂದೆ ಕೆಲಸಕ್ಕೆ ಬೋದು ಅಂತ ಮದುವೆ ಮಾಡಿಬಿಡ್ತಾರ? ಮುಂದೆ ಕೆಲಸ ಮಧ್ಯ ಗಟ್ಟಿ ಮಾಡ್ಕೋತಾರೆ, ಅದು ಕೆಲಸಕ್ಕೆ ಸಾಲದವ್ರು ಪರ್ಮನೆಂಟ್ ನೋಡ್ತಾನೆ, ಫಸ್ಟ್ ವೆರಿಫೈ ಮಾಡ್ತಾನೆ. ಹೋದಲ್ಲ ಮುಂದೆ ಬರಬಹುದು ಅಂತಾನ, ಮುಂದೆ ಬಂದ ಒಳ್ಳೆ ನಾವು ನೋಡೋಣ ಅಂತ ಈಗ ಹಾಕಿದ್ ಮಾಡ್ಬೇಕು, ಮುಂದೆ ಬಂದ ನೋಡ್ಕೊಬೋಣ. ಆದ್ರೆ ಈಗಂತೂ ಏನಿಲ್ಲ, ಇಲ್ಲ ಅದು ಡೇಂಜರಸ್. ಈಗ ಡ್ರೈವರ್ ಈಗ ಮುಂದೆ ಹೇಳ್ಬೋದು ಅಂತ ಡ್ರೈವರ್ ನಿದ್ದೆ ಮಾಡ್ತಿದ್ದೀನಿ ಈಗಾಗಲೇ, ಮುಂದೆ ಅದ್ರ ಉಪಯೋಗ ಏನು? ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ ಅಷ್ಟರಲ್ಲೇ ಹೊತ್ತಾನೆ. ಆದ್ರೆ ಕೆಲವು ಮುಂದೆ ಅದ್ರ ಉಪಯೋಗ ಯಾವಾಗಿರ್ಬೇಕದು? ಆಗಲೇ ಇರಬೇಕು. ಅದನ್ನ ಅದು ಪ್ರಾಕ್ಟೀಸ್ ಮಾಡ್ಬೇಕು. ಇದ್ರ ಅರ್ಥ ಏನು ಅಂದ್ರೆ, ಅದಕ್ಕೆ ಇಷ್ಟು ತಿರ್ತಾರೆ ಅದಕ್ಕೆ ನಿನ್ನೆ ಹೇಳಿಲ್ಲ ಯಾಕನ್ಪ ಅವರು ಭಾರಿ ಸ್ಟ್ರಿಕ್ಟ್ ಆಗಿ ಖಂಡನೆ ಮಾಡಿದ್ರು. ಇದನ್ನೆಲ್ಲ ಕೂಡ ಉಗ್ರವಾಗಿ ಖಂಡನೆ ಮಾಡಿದ್ದಕ್ಕೆ ಅವ್ರಿಗೆ ಆಗ ಭಾರಿ ಜನ ಕಿರುಕುಳ ಕೊಟ್ರು. ನಮ್ಮನ್ನು ಬೈತಾರೆ ಪಂಡಿತರ ನೀವರು ಅಂತೇಳಿ. ಬರೀ ಅವ್ರು ಏನು ಮಾಡಿದ್ರು? ಬೈಲಕ್ಕೆ ಹೊರಟಿಲ್ಲ, ತಿಳಿಸ್ತಾರೆ ಕೊಟ್ಟಿದ್ದೆ. ಬೈಯೋದು ಬೇರೆ, ತಿಳಿಸೋದು ಬೇರೆ. ಬರೀ ನೆಗೆಟಿವ್ ಮಾಡಿದರೆ ಬೈದಾಗೆ, ಪಾಸಿಟಿವ್ ಹೇಳಿದರೆ ತಿಳಿಸ್ದಾಗಲೇ. ಅರ್ಥ ಆಯ್ತು? ಬೇಸ್ಟು ಹುಡುಗನ ಬೈತಾರೆ, ಪಾಸಿಟಿವಾಗಿ ಬೈತಾರೆ, ತಪ್ಪರದಿ ಸರಿ ಮಾಡು ಅಂತ ಹೇಳ್ತಾರೆ. ದುಷ್ಟರು ಹಾಳಾಗಲಿ ಅಂತ ಬೈತಾರೆ. ಸೊ ಬೈಯೋದ್ರಲ್ಲಿ ಎರಡು ವಿಧ ಇದೆ, ಉದ್ಧಾರಕ್ಕೆ ಬೈಯೋದು ಬೇರೆ, ನಾಶಿಕ್ ಬೈಯೋದು ಬೇರೆ. ಉದ್ಧಾರಕ್ಕೋಸ್ಕರ ಹೇಳೋ ಮಾತಾದ್ರಿಂದ ಇದನ್ನು ನಾವು ನಮ್ಗೆ ಅನ್ವಯಿಸಲಿಲ್ಲ ಅಂತ ಹೇಳ್ಕೊಳಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಒಂದು ಅನ್ವಯಿಸುತ್ತಾ ಫಸ್ಟ್ ನೋಡಿಬಿಟ್ಟು ಇಲ್ಲಾದರೆ ಸೇಫ್ ಅಂತ ಅರ್ಥ. ಯಾವುದು HN1 ಮತ್ತು ಯಾವ್ದು ರೋಗ ಬಂದರೆ ಫಸ್ಟ್ ಅದು ಟೆಸ್ಟ್ ಮಾಡಿಸ್ತಾರೆ, ಅದು ನೆಗೆಟಿವ್ ಬರಲಿ ಫಸ್ಟ್ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಸೀರಿಯಸ್ ರೋಗಗಳು ನೆಗೆಟಿವ್ ಬಂದಷ್ಟು ಖುಷಿ ಆಗುತ್ತೆ. ಆ ಟೈಪ್ ಟು ಬಿ ಆನ್ ದಿ ಸೇಫರ್ ಸೈಡ್ ಏನು ಮಾಡ್ತಾರೆ? ಟೆಸ್ಟ್ ಮಾಡ್ತಾರೆ ಫಸ್ಟ್, ಆ ಥರ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ತಿರ್ಬೇಕು ಯಾವಾಗಲೂ. ಅದನ್ನು ಹೇಳೋದಕ್ಕೆ ಕೊಡ್ತಾರೆ. ಈಗ ಅದೊಂದು ಇದ್ದ ವೈರಾಗ್ಯ ಇಲ್ಲದೆ ಹೋದ, ವೈರಾಗ್ಯ ಬಂದಷ್ಟು ವಿನಯಾದಿ ಎಲ್ಲ ಆಟೋಮೆಟಿಕಲಿ ಬಂದುಬಿಡ್ತಾರೆ. ಅದಿಲ್ಲದೆ ಹೋಗಿಬಿಟ್ರೆ ದುರುಪಯೋಗ ಮಾಡ್ಕೊತಾರೆ. ಹೇಯತ್ತೆ ನವನೀತಂ ನಶ್ಯಾ ಸುಖಂ ವೈಷಯಿಕಂ ಸುಖಂ. ಇಲ್ಲಿ ಗೃಹ ಮೇಧಿ ಸೌಖ್ಯಕ್ಕೆ ಅರ್ಥ ಏನು ಅಂದರೆ ವೈಷಯಿಕ ಸುಖ. ತಸ್ಯ ಸಾಕ್ಷಾತ್ ಅಪೌರುಷೇಯತ್ವೇನ ಬರೀ ಯಶ್ಯ ಅಪಿ ವೇದವಾಚ ನಾ ಪರತತ್ವ ಬೋಧನಾಯ ಸಮರ್ಥ ಭವಂತೀತಿ. ಅದಕ್ಕೆ ಪರತತ್ವ ಬೋಧನೆ ಮಾಡೋಕ್ಕಾಗೋದಿಲ್ಲ. ಅಸಂಗೇನ ದುಃಖ ನಿವೃತ್ತಿಶ್ಚ ಅನುಭವ ಸಿದ್ಧ. ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಅಭಿಮಾನ ಇಲ್ಲದೆ ಹೋದರೆ ಮೋಕ್ಷ ಈ ಶಾಮೇಲೆ ಬಿಟ್ಟುಬಿಡಿ. ಇಲ್ಲದ್ದು ಸುಖವಾಗಿರ್ತಾನೆ ಮನುಷ್ಯ. ಅರ್ಥ ಆಯ್ತಾ? ಯಾರಿಗೆ ಅಭಿಮಾನ ಇಲ್ಲ ಆಗಿರ್ತಾನೆ ಅವನು ಆರಾಮಾಗಿರ್ತಾನೆ. ಅರ್ಥ ಆಯ್ತಾ? ಮಕ್ಕಳ ಸಾಕ್ಷಿ ಅದು. ಮಕ್ಕಳಿಗೆ ಏನಿರೋದಿಲ್ಲ, ಮನೆಯಲ್ಲಿ ಯಾರೋ ಭಾರಿ ಸೀರಿಯಸ್ ಆಗಿರ್ತಾರೆ, ಆಡ್ಕೋತ ಕೂತಿರ್ತಾರೆ ಮಕ್ಕಳು, ಯೋಚನೆ ಕೂಡ ಮಾಡೋದಿಲ್ಲ ಅವ್ರು. ಯಾತಕ್ಕೆ? ಅಭಿಮಾನ ಇಲ್ಲ. ಅದು ತಿಳುವಳಿಕೆ ಇಲ್ಲದೇ ಇಲ್ಲ, ಅದು ಡಿಫ್ರೆನ್ಸ್ ಅಷ್ಟೆ. ಜ್ಞಾನಿಗಳಿಗೆ ಏನಾಗಿರುತ್ತೆ? ತಿಳುವಳಿಕೆ ಇದ್ದಿರುತ್ತೆ. ಸೊ ಅಭಿಮಾನ ಬಿಟ್ಟಲ್ಲಿ ಇಮಿಡಿಯೇಟ್ ಪ್ರಯೋಜನ ಏನು ಅಂದರೆ ದುಃಖ ಆಗೋದಿಲ್ಲ. ಎರಡೇ, ಉಪದಿಷ್ಟಮಪಿ ತತ್ವ ವೈರಾಗ್ಯವತಃ ಇವ ಹೃದಯವತಿಷ್ಠತೆ. ತತ್ವೋಪದೇಶ ಮಾಡಿದ ಮೇಲೆ ಉಳಿಯೋದು ಎಲ್ಲಿ? ಅದು ವೈರಾಗ್ಯವಂತರ ಹೃದಯದಲ್ಲಿ ಮಾತ್ರ ಉಳಿದ್ರೆ ಉಳಿಯೋದಿಲ್ಲ. ಅದನ್ನೇ ಮಧ್ವಿದಲ್ಲಿ ಕೊಡೋದು ದೃಷ್ಟಾಂತ ಕೊಡ್ತಾರೆ. ಮಳೆ ಜೋರಾಗಿ ಬರುತ್ತೆ, ನೀರು ಎಲ್ಲ ಕಡೆ ನಿಲ್ಲ, ಎಲ್ಲಿ ನಿಲ್ಲುತ್ತೆ ನೀರು? ತಗ್ನಲ್ಲಿ ಮಾತ್ರ ನಿಲ್ಲುತ್ತೆ. ಗೊತ್ತಾಯ್ತು? ಎತ್ತರದಲ್ಲಿ ನೀರು ನಿಲ್ಲೋದಿಲ್ಲ. ತಗ್ಗು ಅಂದರೆ ವಿನಯ, ವಿನಯ ಇದ್ದಲ್ಲಿ ಉಳಿಯುತ್ತೆ ವಿದ್ಯೆ, ಬೇರೆ ಎತ್ತರ ಇದ್ದಲ್ಲಿ ಉಳಿಯೋದಿಲ್ಲ. ಎಲ್ಲ ಒಂದು ನೋಡಿದ್ರೆ ಆಮೇಲೆ ಮಳೆ ಬಂದಿಲ್ಲ ಅನಿಸ್ಬಿಡುತ್ತೆ ಹೆಚ್ಚು ಕಡೆ. ನೀವು ಓದೇ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ಒಂದು ಹನಿ ಮಳೆ ಬಂದಿತ್ತ ಅಂತ ಕೇಳ್ಬೇಕು ಯಾರನ್ನಾದ್ರೂ. ನೀರನ್ನು ಅವಾಗ ಹೇಳ್ತಾರೆ, ಮಳೆ ಬಂದಿದ್ದು ಕುರಿತು ಯಾವ್ದಾದ್ರು ಊರಿಗೆ ಹೋಗಿರ್ತಾರೆ, ಮಳೆ ಕೇಳಕ್ಕೆ ಹೋಗೋದಿಲ್ಲ, ಕೆರೆಗಳು ತುಂಬಿದ್ರೆ ಏನರ್ಥ? ಮಳೆ ಬಂದಿದೆ ಅಂತ ಅರ್ಥ. ಯಾಕೆ? ಅದು ಮಳೆ ಬರೋದು ನೋಡಬೇಕಾಗಿಲ್ಲ, ರಿಸಲ್ಟ್ ನೋಡ್ತಾನೆ. ಸೊ ವಿನಯ ಇದ್ರೆ ಏನಿದೆ ಅಂತ ಅರ್ಥ, ಒಳ್ಳೆ ಜ್ಞಾನ ಇದೆ ಅಂತ ಅರ್ಥ. ಇದು ಅರ್ಥ ಮಾಡಿಕೊಂಡ್ರೆ ಅದನ್ನು ಮೇಂಟೈನ್ ಮಾಡದೆ ಹೋದರೆ ಓದಿದ್ದು ವೇಸ್ಟ್. ಅದು ಅದು ಅಹಂಕಾರ ಹೇಳ್ಕೊಡಬಾರ್ದು ಅಂತ ಹೇಳಿ. ಅರ್ಥ ಶಬ್ದಕ್ಕೆ ಅದು ಅರ್ಥ. ಅದು ಶಮದಬಾಧಿ ಸಂಪತ್ತಿ ಅಂದರೆ ಏನು? ಶಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ಭಗವನ್ ನಿಷ್ಠೆ. ಅವು ಇಲ್ಲದೆ ಹೋದರೆ ಹೇಳಿದ್ರೆ ವೇಸ್ಟ್. ಅದು ಏನು ಉಪಯೋಗ? ಬೆಟ್ಟದ ಮೇಲೆ ಕಲ್ಲಿ ಮೇಲೆ ಹಾಕಿದ್ರೆ ಏನು ಬೆಳೆಯುತ್ತದು? ಬೀಜನೂ ವೇಸ್ಟ್ ಆಗುತ್ತೆ, ಬೆಳೆ ಬರೋದಿಲ್ಲ, ಬೀಜ ಕೂಡ ವೇಸ್ಟ್ ಆಗಿಬಿಡುತ್ತೆ. ಆದ್ದರಿಂದ ಅಯೋಗ್ಯರಿಗೆ ಹೇಳ್ಕೊಡಬಾರದು ಅಂತ ಅದಕ್ಕೆ ಹೇಳಿ. ಉಪದಿಷ್ಟಮಿ ತತ್ವ ವೈರಾಗ್ಯವತಃ ಇವ ಹೃದಯೇ ಅವತಿಷ್ಠತೆ ಇತಿ ತಸ್ಯ ದಾನಸ್ಥಿರೀಕರಣ ಹೇತುತ್ವ ಭಕ್ತಿಸ್ಥಿರೀಕರಣ ಹೇತುತ್ವಂಚ ಪೂರ್ವ ಪ್ರಕರಣ ಅಂತೆಯೇ ಪ್ರತಿಪಾದಿತಂ. ಆದ್ದರಿಂದ ಜ್ಞಾನಸ್ಥಿರೀಕರಣಕ್ಕೂ ಕಾರಣ ಭಕ್ತಿ ಸ್ಥಿರೀಕರಣಕ್ಕೂ ವೈರಾಗ್ಯ ಕಾರಣ ಅಂತ ಹಿಂದೆ ಹೇಳಿದರು. ಪ್ರಸಾದ ಹೇತುತಾಚ ಪ್ರಮಾಣ ಪ್ರಮಿತ, ವೈರಾಗ್ಯ ಇದ್ದಲ್ಲಿ ಏನಾಗುತ್ತಾಗ ಅನುಗ್ರಹ ಬಂದ್ಬಿಡುತ್ತೆ. ಏನು ಬೇಡ ಅಂತ ಯಾರಂತಾರೋ ಅವ್ರ ಬಗ್ಗೆ ಭಾಳ ಸಹಜವಾಗಿ ಪ್ರೀತಿ ಗೌರವ ಬಂದ್ಬಿಡುತ್ತೆ. ಸಣ್ಣವರಾದರೆ ಪ್ರೀತಿ ಬರುತ್ತೆ, ದೊಡ್ಡವರಾದರೆ ಗೌರವ ಬರುತ್ತೆ. ಬೇಡ ಅಂತ ಎಲ್ಲಿ ಹೇಳ್ತಾರೋ ಅಲ್ಲಿ. ಸೊ ವೈರಾಗ್ಯದಿಂದ ಹರಿಪ್ರಸಾದ ಬರುತ್ತೆ. ಯಥಾಹು ಏ ದಾರಾಗಾರ ಪುತ್ರಾದೀನ್ ಪ್ರಾಣಾನ್ವಿತ್ತಮಿದಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಹ ಕಥಂ ತಾನ್ ತೆಕ್ತು ಮುತ್ಸಹೇ. ದುರ್ವಾಸರ ಮುಂದೆ ನಾರಾಯಣ ಹೇಳೋ ಮಾತಿದೆ. ಭಕ್ತರು ಹೇಗಿರ್ತಾರೆ, ಏ ದಾರ ಆಗಾರ ಪುತ್ರಾದೀನ್ ಪ್ರಾಣಾನ್ ವಿತ್ತಮಿದಂ ಪರಂ, ಹೆಂಡತಿ ಮನೆ ಮಕ್ಕಳು ಪ್ರಾಣ ಎಲ್ಲವನ್ನೂ ಬಿಟ್ಟು, ಹಿತ್ವಾ ಮಾಂ ಶರಣಂ ಯಾತಾಹ ನನ್ನ ಶರಣ ಹೊಂದಿರ್ತಾರೆ, ಕಥಂ ತಾನ್ ತೆಕ್ತು ಮುತ್ಸಹೇ ಅವ್ರು ನಾನೇ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಬಿಟ್ಟು ನನ್ನ ಹತ್ರ ಬಂದವ್ರು ನಾನು ಕೈ ಬಿಡೋದಿಲ್ಲ. ಇದು ದೇವ್ರು ಹೇಳೋ ಮಾತು ಅಂದರೆ ವೈರಾಗ್ಯದ ಅರ್ಥ ಏನಾಯ್ತು, ಈಗ ಅಭಿಮಾನ ಬಿಟ್ಟರೆ ಸಾಧ್ಯ, ಎಲ್ಲ ಬಿಟ್ಟು ಬಂದಿದ್ದಾರೆ ಅನ್ನೋ ದೊಡ್ಡ ಪಾಯಿಂಟ್ ಅದು. ಇತಿ ಇದಂತೂ ಸ್ವತಃವ ವಿರಕ್ತಿ ವಿಷಯ ವಿರಕ್ತ ವಿಷಯಂ ಅತಏವ ಸ್ವಯಂ ಸಾಧಿತ್ಯುಕ್ತ. ಇವೆಲ್ಲ ವಿರಕ್ತಿ ಹೇಗೆ ಬರಬೇಕು, ನ್ಯಾಚುರಲಿ ಬರಬೇಕು, ಟೆಂಪರರಿ ಬಂದರೆ ಉಪಯೋಗ ಇಲ್ಲ, ನ್ಯಾಚುರಲ್ಲೇ ಬಂದುಬಿಟ್ರೆ ಅದು ಒಳ್ಳೆ ಜ್ಞಾನಿ ಅವು. ಏತು ಸ್ವತಃ ಬುದ್ಧಿಪೂರ್ವಂನ ವಿರಜ್ಯಂತೆ ತಾನ್ ಬಲಾತ್ಕೃತ್ಯ ವಿರಕ್ತಾನ್ ಕೃತ್ವ ಅನುಗೃಹಾತಿ. ದೇವರು ಒಳ್ಳೆಯವನಾಗಿರ್ತಾನೆ, ಯಾವುದೋ ಕಾರಣಕ್ಕೆ ವಿರಾಗ್ಯ ಬಂದಿಲ್ಲ. ಇದೇನು ಮಾಡ್ತಾನಂತೆ, ಬಲಿಚಕ್ರವರ್ತಿ ಮೊದಲಾದವರಿಗೆ ಮಾಡಿದಾಗೆ ಅಂಥ ಪ್ರಸಂಗ ತಂದು ವೈರಾಗ್ಯ ತಂದು ಕೊಟ್ಬಿಡ್ತಾನೆ, ಅಂಥ ಪ್ರಸಂಗ ಕ್ರಿಯೇಟ್ ಮಾಡ್ತಾನೆ ದೇವರು. ಅದನ್ನು ಪಾಸಿಟಿವ್ ತಗೊಂಡ್ರೆ ಆಗೋ ಒಂದು ಅನಿಷ್ಟಗಳೆಲ್ಲ ಒಳ್ಳೆಯದಕ್ಕೆ ಕಾರಣ ಆಗ್ಬಿಡುತ್ತೆ. ಅವನಿಗೆ ಮನುಷ್ಯ ಏನು ಟೆನ್ಷನ್ ಮಾಡ್ಕೊಂಬಿಟ್ಟು ಇನ್ನೂ ಅಪಾಯ ಮಾಡ್ಕೊಂಬಿಡ್ತಾರೆ, ಹಾಗೆ ಮಾಡಬಾರ್ದು. ಕೆಟ್ಟದಾಯ್ತಲ್ಲೋ ದೇವ್ರು ಕೊಟ್ಟ ಎಚ್ಚರಿಕೆ ಅಂತ ಭಾವಿಸ್ಬೇಕಲ್ಲ, ಭಾರಿ ಅಹಂಕಾರ ಪಡ್ತಿದ್ದೆ, ದೇವರು ಕಳೆದ ಸರಿ ಹೋಯ್ತು. ಅದಕ್ಕೆ ದೇವ್ರ ಬಲಾತ್ಕಾರದಿಂದ ಏನು ಮಾಡ್ತಾನಂತೆ, ವಿರಕ್ತನನ್ನಾಗಿ ಮಾಡ್ತಾನೆ. ಯಥಾಹು ಮಾಡಲಿಲ್ಲ, ಪುರಂದರದಾಸರಿಗೆ ಎಂಥ ವೈರಾಗ್ಯ ತಂದುಕೊಟ್ಟು, ಎಂಥ ಜಿಪುಣರಾಗಿದ್ದವರಿಗೆ ಎಂಥ ವೈರಾಗ್ಯ ಬಂದಿತ್ತು. ಜಗನ್ನಾಥ ಎಂಥ ಅಹಂಕಾರ ಇತ್ತೆಲ್ಲ ಕಳೆದಾಕ್ಲಿಲ್ಲ, ಕಂಟಿನ್ಯೂ ಆಗಿಬಿಟ್ರೆ ಕತೆ ಮುಗಿದೋಗ್ತಿತ್ತು. ಕಂಟಿನ್ಯೂ ಆಗೋದಿಲ್ಲ ಅವರಿಗೆ, ದೇವರ ಆಕ್ಷಾರಿಗೆ ಎಚ್ಚರಿಸ್ಬಿಡ್ತು. ಜನಕರಾದಿಗೆ ಅಹಂಕಾರ ಬಂತು, ಓ ನಂದೇ ಪರಾಕ್ರಮ ಇರೋ ಜೀವನದಲ್ಲಿ ಒಂದ್ಸರಿ ತುಕ್ಕ ಅನುಭವಿಸಿಲ್ಲ ಅಂತ. ಅವತ್ತು ರಾತ್ರಿ ಸ್ವಪ್ನದಲ್ಲಿ ಏನಾಯ್ತು, ಭಯಂಕರ ಅನರ್ಥ ತೋರಿಸ್ಬಿಟ್ಟು ವೈರಾಗ್ಯ ಬರಿಸ್ಬಿಟ್ಟು. ಅದು ಒಳ್ಳೆ ಯಾವಾಗಲೂ ಒಳ್ಳೆಯವರು ಬಲಬೇಗ ಇದು ಮಾಡಿಬಿಡ್ತಾನೆ, ಪರಮಾತ್ಮ ಶಿಕ್ಷೆ ಕೊಡ್ತಾರೆ. ಉಳಿದವ್ರು ಏನನ್ಸುತ್ತೆ, ಇವ್ರು ಸರಿಯಾಗಿದ್ದರೂ ನಮಗೆ ದೇವರು ಕೆಟ್ಟದ್ದು ಮಾಡ್ತಾರೆ. ಅವ್ನು ಒಳ್ಳೆ ಕಳ್ಳ ಫಸ್ಟ್ ಕ್ಲಾಸ್ ಆಗಿದ್ದಾನೆ ನೋಡಿದ್ರೆ, ಇದೇನಿದು ಧರ್ಮದಕ್ಕೆ ಬೆಲೆ ಇಲ್ಲ ಅಂದ್ಬಿಡ್ತಾರೆ. ತಪ್ಪದು, ನಿಜವಾಗ್ಲಿ ಯಾತಕ್ಕೆ ದೇವರು ಅವ್ರು ಎಚ್ಚರಿಕೆ ಕೊಡೋದಿಲ್ಲ, ಹಾಳಾಗಲಿದ್ದು ಬಿಟ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಕೂಡ. ನಮ್ಮನ್ನ ಏನು ಮಾಡ್ತಿದ್ದಾರೆ, ಒಳ್ಳೆದಾರಿ ತರ್ತಿ ಆ ಥರ ಯೋಚನೆ ಮಾಡಬೇಕು. ಈಗ ಕಂಡವ್ರ ಮಕ್ಕಳು ಹೊಡಿಲಿಕ್ಕೆ ಹೋಗಲಿ, ಯಾರು ಮಕ್ಕಳು ಹೊಡಿತಾರೆ, ತಮ್ಮ ಮಕ್ಕಳು ಹೊಡಿತಾರೆ ಫೇಲ್ ಆದರೆ, ಉಳಿದವ್ರ ಮಕ್ಕಳು ಹೊಡಿತಾರೆ ಬಿಡಿಸ್ತಾರೆ ಹೋಗ್ಬಿಟ್ಟು. ಹೋಲಿ ಬಿಡಿ ಎಷ್ಟೋ ಸರಿ ಫೇಲ್ ಆಗಿರ್ತಾರೆ, ಪಾಪ ಅವನು ಒಬ್ಬನ ಅದರಲ್ಲಿ, ನೆಕ್ಸ್ಟ್ ಟೈಮ್ ಇದ್ದೇ ಇದೆ ಬರುವ ತವಾದ ತನ್ನ ಮಗನ ಹೊಡಿತಾನೆ ಜೋರಾಗಿ. ಯಾಕೆ ಅವ್ರು ಬರೀ ಫೇಲ್ ಆದ್ರಲ್ಲ, ಸೆಕೆಂಡ್ ಕ್ಲಾಸ್ ಹೋದರೂ ಓದಿತಾರೆ ಬಿಡೋದಿಲ್ಲ. ಯಾಕೆ ಇಷ್ಟರ ಓದಿತ್ತು, ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಇಷ್ಟ ಪ್ರಯೋಜನ ಅಂತ ಕೇಳ್ತಾರೆ. ಯಾಕೆ ಅಭಿಮಾನ ಇದೆ ಇಲ್ಲಿ, ಅರ್ಥ ಆಯ್ತಾ? ಅದಕ್ಕೆ ದೇವರು ತನ್ನ ಭಕ್ತರಿಗೆ ಶಿಕ್ಷೆ ಕೊಡೋ, ಉಳಿದವ್ರಿಗೆ ತಕ್ಷಣ ಶಿಕ್ಷೆ ಕೊಡೋದಿಲ್ಲ. ಉಳಿದವ್ರಿಗೆ ಯಾವಾಗ ಕೊಡ್ತಾರೆ, ಕೊಡೋ ಜಾಗ ಬೇರೆ, ಅಲ್ಲಿ ಕೊಡ್ತಾರೆ. ಭಕ್ತರಿಗೆ ತಕ್ಷಣ ಕೂಡ ಒಳ್ಳೆದಾರಿ ತಂದುಬಿಡ್ತಾರೆ. ಇದು ಇಂಪಾರ್ಟೆಂಟ್. ನಾವು ನಾನು ನೆಗೆಟಿವ್ ಥಿಂಕ್ ಮಾಡಿ ಏನು ಮಾಡ್ತೇವೆ, ಇಷ್ಟೆಲ್ಲ ಮಾಡಿದ್ರೆ ನಮಗೆ ಶಿಕ್ಷೆ ಕೊಡ್ತಾನೆ ದೇವರನ್ನು, ದೇವರಿಗೆ ಕರುಣೆ ಇಲ್ಲ, ದೇವರ ಮೇಲೆ ಕಾಮೆಂಟ್ ಶುರು ಮಾಡ್ತಾರೆ. ನಿರ್ದೋಷರನ್ನು ಏನಂತೀವಿ ನಾವೀಗ, ದೇವರಲ್ಲಿ ಭಾರಿ ದೊಡ್ಡ ಗುಣ ಆದರೆ ಕರುಣಾಪೂರ್ಣ, ದೇವರಲ್ಲಿ ಕರುಣೆ ಇಲ್ಲ ಅಂತ ಶುರು ಮಾಡೋದು. ಅಲ್ಲಿಂದ ಅಸದುಪಾಸನೆ ಆಯಿತು, ಅಸದುಪಾಸನೆ ಆದ ತಕ್ಷಣ ಹಾಡಾಗ್ಬಿಡ್ತಾರೆ. ದೇವರು ಕರುಣಾಣು ಅಂತ ಹೇಳಿದ್ರು, ಎಚ್ಚರಿಕೆ ಕೊಟ್ಟು ಆಗಿಸು ಕೊಡಿದ್ರೆ ಏನಾಗ್ತಿತ್ತು, ಈಗ ಎಷ್ಟೋ ಜನ ಹೋಗ್ತಿರ್ಬೇಕಾದ್ರೆ ಎಚ್ಚರಿಕೆ ಕೊಡ್ತಾರೆ ನೋಡ್ರಿ, ರೋಡ್ ಬ್ಲಾಕ್ ಇದೆ ಅಂತ ಹೇಳ್ತಾರೆ. ಇರೋದೇ ಪೆಟ್ರೋಲ್ ಸ್ವಲ್ಪ, ಇವನಿಗೆ ಅಲ್ಲಿ ವಾಪಸ್ ಹೋದ್ರೆ ಎಷ್ಟು ಪದಿತಿ ಆಗ್ತಿತ್ತು, ಭಾರಿ ಥ್ಯಾಂಕ್ಸ್ ಹೇಳ್ಬಿಡ್ತಾರೆ, ಅಷ್ಟು ಒಳ್ಳೇದು ಮಾಡಿದ್ರಿ ನೀವು ಅಂತೇಳಿ. ಅದು ನಿಲ್ಲಿಸಿ ಹೇಳ್ತಾರೆ, ಬಂದು ಬೈದು ಬುದ್ಧಿ ಇಲ್ಲ ಹೋಗ್ಬೇಡ್ರಿ ಬ್ಲಾಕ್ ಇದೆ ಅಂತ ಹೇಳಿದ ತಕ್ಷಣ ಅವನ ಬಗ್ಗೆ ಬೈಯೋದಿಲ್ಲ, ಅವನು ಥ್ಯಾಂಕ್ಸ್ ಹೇಳ್ತಾರೆ. ಕೆಲಸ ಹೊಡೆದು ಹೇಳ್ತಾರೆ, ಮುಂದಕ್ಕೆ ಹೋಗಿ ಬಿಡ್ತಿರ್ತಾರೆ, ಎಲ್ಲೋ ಮಾತಾಡ್ಕೊತಾ ಜೋರಾಗಿ ಹೊಡೆದು ಹೇಳ್ಕೋತಾರೆ. ಸಿಟ್ಟು ಬರುತ್ತೆ, ಆಮೇಲೆ ನೋಡ್ತಾರೆ, ಆಮೇಲೆ ಅಯ್ಯೋ ಎಂಥ ಕೆಲಸ ಮಾಡಿದ್ರು, ಕೃತಜ್ಞತೆ ಹೇಳ್ತಾರೆ. ಯಾಕೆಂತ ಉದ್ಧಾರ ಮಾಡಿದ್ರು ಅಂತೇಳಿ ದೇವ್ರ ಬಗ್ಗೆ ಆ ಭಾವನೆ ಬರಬೇಕೆ ಹೊರತು ಎಂದು ಕೆಟ್ಟ ಭಾವನೆ ಬರಬಾರ್ದು. ತಪ್ಪು ಅದೇ ಹೇಳ್ತಾರೆ, ತಪ್ಪು ದೇವ್ರು ಆಗಿದ್ರೆ ಕೊಂದಿದ್ದ ಜೀವನ ಯಾರು ಯಾರು ಕೊಂದಿದ್ದು, ಎಲ್ಲದಕ್ಕೂ ಸಂಹಾರ ಕರ್ತಾ ಇರೋ ದೇವರು. ಏನೋ ಒಂದು ಕಾರಣ ಇರಬೇಕು ಅನ್ಕೋಬೇಕು ಹೊರತು ಅನ್ಯಾಯ ಅಂತ ಅನ್ಬಾರ್ದು. ಅದು ದೇವ್ರ ಕಮೆಂಟ್ ಮಾಡಿದಾಗ ಆಯ್ತು, ಎಲ್ಲೋ ಸುಳಿಸು ಈಗ ರಿಮಾರ್ಕ್ ಮಾಡೋಕೆ ಹೋಗ್ಬೇಕು ಅಲ್ಲಿಗೆ, ಗೊತ್ತಾಯ್ತು. ಏ ದೊಡ್ಡ ಇವನು ನ್ಯಾಯಾಧೀಶನ ಆಡೋದಕ್ಕೆ, ನಾವು ಇನ್ನು ಮುಂದೆ ಏನು ಗೊತ್ತಿಲ್ಲ ನಮಗೆ, ಗೊತ್ತಾಯ್ತೇನೆ ದೇವ್ರಿಗೆ ಗೊತ್ತಿಲ್ಲ. ಶಿಕ್ಷೆ ವಿಧಿಸಾಗ ಏನು ಮಾಡ್ತೀವಿ ನಾವೀಗ, ಪೇಪರ್ಲ್ಲಿ ಬರುತ್ತೆ ಶಿಕ್ಷೆ ವಿಧಿಸಿ, ನಾವೇನಂತೀವಿ ಅದಕ್ಕೆ, ಅನ್ಯಾಯಗಿನ್ಯಾಯ ಅಂತ ಹೇಳೋದಿಲ್ಲ, ಕೋರ್ಟ್ ಕೊಟ್ಟಿದ್ದೇವೆ ಅಕ್ಸೆಪ್ಟ್ ಎಷ್ಟು, ಅದೇನು ಮಾಡೋಕ್ಕಿಲ್ಲ. ನಾವು ಅನ್ಯಾಯ ಅಂತ ಹೇಳಿಬಿಟ್ರೆ ನಾವು ಮುಗಿಸಿರೋದ್ರು ಅಂತ ಆಗ್ತೇವೆ, ಬರಬಾರದು ಅಂತ ಹೇಳ್ತಿರೋದು. ಅದೇ ವಿವೇಕ ಇಲ್ಲ ಆ ಕಾಲಕ್ಕೆ, ಏನು ಮಾಡಿಬಿಡ್ತಾರೆ ಅದೇನೋ ಎಲ್ಲ ಕಾರಣಕ್ಕೆ ಸಡನ್ನಾಗಿ ಬಂದುಬಿಡುತ್ತೆ ಒಂದು, ಅಥವಾ ಅವ್ರು ಸಮಾಧಾನ ಮಾಡಬೇಕು ದೇವ್ರನ್ನ ಬೈದ್ಬಿಡೋದು ಅವ್ರನ್ನ ಸಮಾಧಾನ ಮಾಡಲಿಕ್ಕೆ. ದೇವರು ಭಾಳ ಅನ್ಯಾಯ ಮಾಡಿಬಿಟ್ಟ ಪಾಪ ನಿಮಗೆ, ದೇವ್ರಿಗೆ ಕಣ್ಣಿಲ್ಲ, ಎಷ್ಟು ಕಡೆದ್ರಿ ಪಾಪ ಅಂಥೇಳಿ ದೇವ್ರನ್ನ ಇಷ್ಟೆಲ್ಲ ಮಾಡಿ ಕೊನೆಗೆ ಏನಾಯ್ತು ಅಲ್ಲಿಗೆ, ಪುಣ್ಯದ ಬದಲು ಪಾಪ ಕಟ್ಕೊಂಬಂದಾಗುತ್ತೆ. ಯೋಚನೆ ಮಾಡಬೇಡಿ, ಏನೋ ಒಂದು ಹಿಂದಿನ ಜನ್ಮದಿರುತ್ತೆ ಆ ಥರ ಹೇಳಬೇಕೆ ಹೊರತು ದೇವ್ರ ಮೇಲೆ ಹಾಕ್ಲಿಕ್ಕೆ ಹೋಗಬಾರ್ದು. ಅದು ಟೆಂಪರರಿ ವೈರಾಗ್ಯ ವೈರಾಗ್ಯ ಅಂತ ಕರೆಯೋದಿಲ್ಲ, ಟೆಂಪರರಿ ಏನೇನೋ ಬರುತ್ತೆ ಅವೆಲ್ಲ ಏನು ಲೆಕ್ಕ ಅದಕ್ಕೆ, ಅರ್ಥ ಆಯ್ತಾ? ಏನು ಉಪಯೋಗ ಇಲ್ಲ. ಅದಕ್ಕೆ ಸ್ಥಿರೀಕರಣ ಅಂತ ವೈರಾಗ್ಯ, ಗಟ್ಟಿ ವೈರಾಗ್ಯ ಬರಬೇಕು ಹೊರತು ಬೇರೆ ಅಲ್ಲ. ಯಥಾಹು ಬ್ರಹ್ಮನ್ ಯವನು ಗೃಹಾಮಿ ತದ್ವಿತ್ತಂ ವಿಧುನೋಮ್ಯಹಂ, ಪರಮಾತ್ಮನ ಮಾತಿದ್ದು. ಯಾರನ್ನು ಅನುಗ್ರಹ ಮಾಡಲಿಕ್ಕೆ ಇಷ್ಟಪಡ್ತೇನಲ್ಲ ಅದನ್ನು ಸಂಪತ್ತನ್ನು ಕಿತ್ಕೊಂಡ್ಬಿಡ್ತೇನೆ, ಅವಾಗ ಅವನು ಬುದ್ಧಿ ಬರುತ್ತೆ ಅಂತ ಅರ್ಥ. ಇವತ್ತು ಅಷ್ಟೇ ಕೋರ್ಟ್ ಅವೆಲ್ಲ ಸೀಜ್ ಮಾಡಿಬಿಡುತ್ತೆ, ಬ್ಯಾಂಕ್ ಅಕೌಂಟ್ ಎಲ್ಲ ಸೀಜ್ ಮಾಡಿದ್ದು ಏನಾಗುತ್ತೆ ಇವರಿಗೆ, ಎಲ್ಲಿ ಹೋಗಬಾರ್ದು ಎಲ್ಲ ನಿಲ್ಲಿಸಿಬಿಡ್ತಾರೆ ಅಲ್ಲಿ. ಅದು ಅದು ಮೊದಲು ಇಮ್ಮಿಡಿಯೇಟ್ ಶಿಕ್ಷೆ, ಅದು ಮುಂದೆ ಯೋಚನೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಇದಿಷ್ಟು ಕೂಡ ಏನು ಹೇಳಿದಾಗಾಯಿತು, ತತ್ ವೈರಾಗ್ಯ ಇಲ್ಲದೆ ಹೋದರೆ ಅಧ್ಯಯನಕ್ಕೆ ಅರ್ಥ ಇಲ್ಲ ಎಂದು ತಿಳ್ಕೊಂಡ ಮೇಲೆ ಯಾವಾಗಲೂ ವಾಚ್ ಮಾಡ್ತಿರ್ಬೇಕು. ನಾವು ಓದಿದ್ದು ಎಷ್ಟು ದೊಡ್ಡದು ಅಂಬೋದಕ್ಕಿಂತ ಹೆಚ್ಚಾಗಿ ನಾವು ತಿಳಿಸ್ಕೊಂಡಿದ್ದು ಎಷ್ಟೊಂದು ಗೊತ್ತಾಗಬೇಕಾದ್ರೆ ನಾವು ವೈರಾಗ್ಯದ ಪ್ರಮಾಣ ಯೋಚನೆ ಮಾಡಬೇಕು. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ಸಮಾಸನ್ ಸ್ವಪ್ನೇ ನಿರುಕ್ತ್ಯ ಗೃಹ ಮೇಧ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಅದಕ್ಕೆ ಸ್ವಯಂ ಅಂತ ಹೇಳಿದ್ರಿಂದ ವೈರಾಗ್ಯ ಎಂಬುದು ಹೊರಗಿನಿಂದ ಕೊಡ್ಲಕ್ಕೆ ಬರೋದಿಲ್ಲ, ಎಲ್ಲಿಂದ ಬರಬೇಕದು? ಅವರಿಗೆ ಬರಬೇಕು. ಹಸು ನಿಮ್ಮೊಬ್ಬರು ಕ್ರಿಯೇಟ್ ಮಾಡೋ, ಅಡಿಗೆ ಕ್ರಿಯೇಟ್ ಮಾಡೋ, ಹಸು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಹಸು ಎಲ್ಲಿಂದ ಬರಬೇಕು? ಅವನಿಗೆ ಆಗಬೇಕು. ಆದ್ದರಿಂದ ಸ್ವರೂಪಕ್ಕೆ ಸೇರಿಬಿಡುತ್ತೆ. ಆದ್ದರಿಂದಲೇ ಯೋಗ್ಯರಿಗೆ ಜ್ಞಾನ ಹೊರತು ಅಯೋಗ್ಯರಿಗೆ ಅಲ್ಲ ಅಂತ. ಇದು ಹಿರಣ್ಯ ಕಶ್ಮ ಏನೋ ವೈರಾಗ್ಯ ಬಂತ, ಸಾಯ್ಬೇಕಾದ್ರೆ ಒಂದ್ಸರಿ ತಿಳಿದು ಬಿಟ್ಟರು ವೈರಾಗ್ಯ ಬರಲಿಲ್ಲ ಅವನಿಗೆ. ಓ ನನಗೆ ಹೆದರು ಹೇಳಿಬಿಟ್ಬಿಟ್ಟ ಅಂತ ಹೇಳ್ಕೊಂಡ್ರೆ ಹೊರತು ಅರ್ಥ ಮಾಡ್ಕೊಂಡಿಲ್ಲ. ದುರ್ಯೋಧನಿಗೆ ಅಷ್ಟು ಚಾನ್ಸ್ ಕೊಟ್ಟರೂ ಆಗಲಿಲ್ಲ, ಅದೇ ರೀತಿ ರಾವಣನಿಗೆ ಎಷ್ಟು ಚಾನ್ಸ್ ಕೊಟ್ಟರೂ ಆಗಲಿಲ್ಲ. ಸೊ ಯೋಗ್ಯರಾದರೆ ಒಂದು ಇದಕ್ಕೆ ಸಾಕು, ನೆಗಡಿ ಕೆಮ್ಮಾದ್ರೆ ಸಾಕು ಹಚ್ಚಿಸ್ಕೊಂಡ್ಬಿಡ್ತಾರೆ. ಯೋಗ್ಯರಿಗೆ ಅಹಂಕಾರ ಬಂದಿರೋ ನೆಗಡಿ ಕೆಮ್ಮಾದ್ರೂ ನಮ್ಮ ಕೈಯಲ್ಲ ಗೊತ್ತಾಗಲ್ಲ, ಯಾಕಂದ್ರೆ ಕೈಕಾಲು ಹೋದರೆ ಹೆಚ್ಚಾಗಲ್ಲ ಅವ್ರಿಗೆ. ಕೈಕಾಲು ಕಟ್ ಮಾಡಿದ್ರು ಕೂಡ ಇನ್ನೂ ಏನು ಮಾಡ್ತಾರೆ, ಇನ್ನೂ ದ್ವೇಷನೇ ಮಾಡ್ತಿರ್ತಾರೆ. ಅದು ಸ್ವಭಾವದಲ್ಲಿಲ್ಲ ಅಂತ ಅರ್ಥ. ದೇಹ್ಯನ್ಯ ದೇಹ ವಿವರೇ ಜಠರಾಗ್ನಿನಾಸೃಕ್ ವಿಣ್ಮೂತ್ರಕೂಪ ಪತಿತೋ ಘೃಷತಪ್ತ ದೇಹ ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ರೂಪಣಧೀಹಿ ಭವತಾ ಕದಾನೂ. ಇದು ಕಪಿಲಗೀತೆಯಲ್ಲಿ ಗರ್ಭಸ್ಥನಾದ ಜೀವ ಹೇಳೋ ಮಾತಿದೆ. ದೇಹಿ ಅನ್ಯ ದೇಹ ವಿವರೇ ಜಠರಾಗ್ನಿನ ಅಸೃಕ್ ವಿಣ್ಮೂತ್ರ ಕೂಪ ಪತಿತಃ ಭೃಷತಪ್ತ ದೇಹ. ಗರ್ಭದೊಳಗೆ ಜಂತು ಇದ್ದಾನೆ. ದೇಹಿ ಅನ್ಯ ದೇಹ ವಿವರೇ, ಇನ್ನೊಬ್ಬರ ದೇಹದೊಳಗೆ ಕೂತಿದ್ದಾನೆ. ಜಠರಾಗ್ನಿನ ಅಲ್ಲಿರ್ತಕ್ಕಂಥ ಬಿಸಿಯಿಂದ ಒದ್ದಾಡ್ತಾನೆ. ಅಸೃಕ್ ರಕ್ತ ವಿಣ್ ಮೂತ್ರ ಕೂಪ ಪತಿತಃ ಭೃಷತಪ್ತ ದೇಹ ಒದ್ದಾಡ್ತಿದ್ದಾನೆ. ಇಚ್ಛನ್ನಿತೋ ವಿವಸಿತು, ಅಲ್ಲಿಂದ ಹೊರ ಬರಲಿಕ್ಕೆ ಭಾಳ ಇಷ್ಟಪಡ್ತಾನೆ. ಗಣಯನ್ ಸ್ವಮಾಸಾನ್, ಎಷ್ಟು ತಿಂಗಳಾಗಿದೆ ಲೆಕ್ಕ ಹಾಕ್ತಾನೆ, ಈಗಾಗಲೇ 3 ತಿಂಗಳು 6 ತಿಂಗಳು 8 ತಿಂಗಳು ಲೆಕ್ಕ ಹಾಕ್ತಾರೆ. ಎಂದು ಬಿಡ್ತಾರೋ ಹೊರಗೆ ಹೋಗ್ತೇನೆ ಅಂತ ಕೈದಿ ಲೆಕ್ಕ ಹಾಕ್ತಾ ಹಾಕ್ತಾನಂತ. ಕೈದಿ ರಿಜಾಲಕ್ಕೆ ಎಷ್ಟು ದಿವಸ ಇದೆ ಅಂತ ಯೋಚನೆ ಮಾಡದೆ ಮಾಡ್ತಿರ್ತಾರೆ. ಸ್ವಮಾಸಾತ್ ನಿರ್ವಾಸ್ಯತೆ ಕೃಪಣಧೀಹಿ ಭವತಾ ಕದಾನು. ಪರಮಾತ್ಮ ಯಾವಾಗ ನಾನು ಹೊರಗೆ ಹಾಕ್ತೀಯೋ ಇಲ್ಲಿಂದ ಅಂತ ಅಷ್ಟು ಅಂತಿರ್ತಾನಂತೆ. ಇದೆಲ್ಲ ವೈರಾಗ್ಯ ಕಾರಣ ಆಗೋದಿಲ್ಲ, ಗರ್ಭವಾಸ ಅಂಬೋದೇನು ಭಾರಿ ವೈರಾಗ್ಯಕ್ಕೆ ಕಾರಣ. ಅಪ್ಪ ಇನ್ನೊಮ್ಮೆ ಹುಟ್ಟಿ ಬರಬಾರ್ದು ಅನ್ನೋ ಭಾವನೆ ಬಂದ್ಬಿಡು, ಗರ್ಭವಾಸ ಕೆಡಿದ ಮೇಲೆ ಇನ್ನೊಮ್ಮೆ ಹುಟ್ಟು ಯೋಚನೆ ಮಾಡಬಾರ್ದು. ಏನ ಓದಲಿಕ್ಕೆ ಬರಬಾರ್ದ? ಅದಕ್ಕೆ ಏನು ಮಾಡಬೇಕಾಗ, ಅದು ವೈರಾಗ್ಯ, ಜ್ಞಾನ ಸಂಪಾದನೆ ಮಾಡಬೇಕು. ಆ ವೈರಾಗ್ಯ ಬಂದ ತಕ್ಷಣ ಜ್ಞಾನಕ್ಕೆ ಹೋಗ್ಬೇಕು. ಹಸಿ ಬಂದ ತಕ್ಷಣ ಹುಡುಕ್ತಾನಾಗ್ಲೆ ಅನ್ನ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹಸಿ ಬಂದ್ರೆ ಸುಮ್ಮನೆ ಕೊಡೋದಿಲ್ಲ ಅನ್ನಕ್ಕೆ ಪ್ರಯತ್ನ. ವೈರಾಗ್ಯ ಬಂದ ತಕ್ಷಣ ಏನು ಮಾಡ್ತಾನೆ, ಜ್ಞಾನಕ್ಕೆ ಪ್ರಯತ್ನ ಪಡ್ತಾನೆ. ಅದು ಇಂಪಾರ್ಟೆಂಟ್. ಏನ ಇಲ್ಲಿ ಹೇಗೆ ಹೋಗುತ್ತೆ ವೈರಾಗ್ಯ ಬಂದ್ರೆ? ಇವ್ರ ಪ್ರಶ್ನೆ ಏನು ಗೊತ್ತಾ, ಎಲ್ಲರೂ ವಿರಕ್ತರಾಗಿಬಿಟ್ರೆ ನಮ್ಮ ಕಂಟ್ರಿ ಹಾಳಾಗಿ ಹೋಗ್ಬಿಡ್ತದೆ ಅಂತ ಅರ್ಥ. ಯಾರು ಮುಂದೆ ಹೋಗೋದು ಯಾವ ಅದೇ ಹೇಳ್ತಿರೋದು, ಅದೇ ಪ್ರಾಬ್ಲಮ್. ಇವತ್ತು ಅಡಿಗೆ ಮಾಡೋದು ವೈರಾಗ್ಯ ಇದ್ರೆ ಹಸಿವಾದ್ರೆ ಅಡಿಗೆ ಮಾಡ್ತಾರ, ಹಸಿ ಇಲ್ದ್ರೆ ಅಡಿಗೆ ಮಾಡ್ತಾನ? ಯೋಚನೆ ಮಾಡಿ ನೋಡುತ್ತೆ. ಹೌದಾ, ವೈರಾಗ್ಯ ಇದ್ದವನು ಮಾಡೋ ಕೆಲಸ ವೈರಾಗ್ಯ ಇಲ್ದವ್ರು ಮಾಡೋಕ್ಕೆ ಬರೋದಿಲ್ಲ. ಧ್ರುವ ಪ್ರಹ್ಲಾದಾದಿಗಳು ರಾಜ್ಯ ಆಡಿದಾಗ ಆಳಕ್ಕೆ ಬರೋದಿಲ್ಲ, ಅದಕ್ಕೆ ವೈರಾಗ್ಯ ಇತ್ತು ಅವ್ರಿಗೆ. ಅರ್ಥ ಆಯ್ತಾ? ಈಗ ಒಬ್ಬ ಡಿಸ್ಇಂಟ್ರೆಸ್ಟೆಡ್ ಪರ್ಸನ್ನು ಒಬ್ಬ ಕೆಲಸ ಮಾಡೋ ಹಾಗೆ ಸ್ವಾರ್ಥಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ನಿಸ್ವಾರ್ಥಿ ಕೆಲಸ ಮಾಡೋ ಹಾಗೆ ಸ್ವಾರ್ಥಿ ಕೆಲಸ ಮಾಡೋದಿಲ್ಲ. ನಿಮ್ಮ ಆರ್ಗ್ಯುಮೆಂಟ್ ವಿರುದ್ಧ ಇದು. ಅರ್ಥ ಆಯ್ತಾ? ಡೆವಲಪ್ಮೆಂಟ್ ಬರೋದು ಯಾವಾಗ ಆ್ಯಕ್ಚುಯಲಿ? ವೈರಾಗ್ಯದಿಗೆ ವೈರಾಗ್ಯ ನೀವೇನು ಅರ್ಥ ತಿಳ್ಕೊಂಡ್ಬಿಟ್ರಿ ಈಗ ಪೆಸಿಮಿಸ್ಟ್ ಅಂತ? ಅದಲ್ಲ, ಇದು ಭಾರಿ ಆಕ್ಟಿವ್ ಆಗಿರೋದು ವೈರಾಗ್ಯ ಇರೋದ್ರಿಂದನೇ. ಅವ್ನು ಮಾಡೋಕೆ ಸರಿಯಾಗಿ ಮಾಡಿಬಿಟ್ಟು ಇನ್ನೊಮ್ಮೆ ಸಿಕ್ಕಾಕೋಬಾರ್ದು ಯೋಚನೆ ಮಾಡ್ತಾನೆ. ಅರ್ಥ ಆಯ್ತಾ? ಈಗ ಅವನಾಗಲ್ಲ, ಪೆಂಡಿಂಗ್ ಇಟ್ಕೊಂಡ್ಬಿಡ್ತಾನೆ ಎಲ್ಲ ಕೂಡ. ನೀವು ವೈರಾಗ್ಯಕ್ಕೆ ನಿಮ್ಮ ಅರ್ಥ ಯಾವಾಗ ಸರಿ ಹೋಗುತ್ತೆ ಅಂದರೆ ಅವನು ನೆಗೆಟಿವ್ ಅಪ್ರೋಚ್ ಇದ್ದಕ್ಕೆ ವೈರಾಗ್ಯ ಅಂತ ತಿಳ್ಕೊಂಡ್ರೆ. ಆ್ಯಕ್ಚುಲಿ ವೈರಾಗ್ಯ ಎಂಬುದು ಏನದು? ಪಾಸಿಟಿವ್ ಅಪ್ರೋಚ್. ಸೊ ನಿಮ್ಮ ಉತ್ತರ ಅದಲ್ಲ. ಅರ್ಥ ಆಯ್ತಾ? ಈಗ ಪಾಸಿಟಿವ್ ಆಗಿರ್ಬೇಕು. ಹಸಿವು ಒಬ್ಬ ನೆಗೆಟಿವ ಪಾಸಿಟಿವ್? ಫೇಲ್ ಆಗಿರ್ತಾನೆ ನೆಗೆಟಿವ್, ಹಸಿವಾಗಿರ್ತಾ ಪಾಸಿಟಿವ್. ಫೇಲ್ ಆಗಿದ್ದ ದುಃಖ ಆದ ನೆಗೆಟಿವ್ ಎಲ್ಲ ನೆಗೆಟಿವ್ ಆಗಿ ಕಾಣಿಸ್ತದೆ. ಹಸಿವಾಗಿದ್ದಾಗ ಏನಾದ್ರು ಮಾಡುವಂತಾರೆ ಫಸ್ಟ್, ಏನಾದ್ರು ಮಾಡಬೇಕು ಫಸ್ಟ್. ಯಾಕೆಂದ್ರೆ ನಾವು ಇಮ್ಮಿಡಿಯೇಟ್ ಅನ್ನಬೇಕು ಅವನಿಗೆ. ಸೊ ನಿಜವಾಗ್ಲೂ ಪಾಸಿಟಿವ್ ಆಗಿರೋದು ವೈರಾಗ್ಯನೇ. ಅದಕ್ಕೆ ಅಭಾವ ವೈರಾಗ್ಯ ನೆಗೆಟಿವ್, ಭಾವ ವೈರಾಗ್ಯ ಪಾಸಿಟಿವ್. ಅರ್ಥ ಆಯ್ತಾ? ಸೊ ನಿಜವಾದ ವೈರಾಗ್ಯ ಇದ್ರೆ ಅವ್ರ ಕಾಲಕ್ಕೆ ಹೇಗಿತ್ತಂತೆ ಧ್ರುವಾದಿಗಳ ಕಾಲಕ್ಕೆ? ಎಲ್ಲಿ ನೋಡಿ ರತ್ನ ವಜ್ರ ಬಿಡಿದ್ರು ತುಂಬ ಹೋಗ್ಬಿಟ್ಟಿತ್ತು ಅಂತ ಸೌಧಗಳು ಇವರು. ಅವತ್ತು ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ ಅದನ್ನು. ವಿರಕ್ತರಾಗಿದ್ರು, ಅರ್ಥ ಆಯ್ತಾ? ಇವರಿಗೆಲ್ಲ ಇದೇ ಇರೋದಿಲ್ಲ, ಅರ್ಥ ಆಯ್ತಾ? ಈಗ ಅಂದ್ರೆ ವೈರಾಗ್ಯ ಇಲ್ಲದ ಹೋದಾಗ ಸಾಧನೆ ಮಾಡಕ್ಕೆ ಬರೋ ಹಸಿವೆ ಇಲ್ಲ, ಏನು ಅಡಿಗೆ ಮಾಡ್ತೀರಿ ಬಿಡಿ ಸಾಕು ಬಂದ್ಬಿಡ್ತಾನೆ, ಗೊತ್ತಾಯ್ತಾ? ಅವ್ನು ಹೊಟ್ಟೆ ತಿಂಬಿರ್ದು ಉಳಿದವ್ರಿಗೆಲ್ಲ ಮಾಡಿಬಿಡ್ತಾನೆ ಇಟ್ಟೋದಂತೆ. ತನಗೆ ಹಸಿವೆ ಆಗಿಲ್ಲ, ಯಾರಿಗೂ ಮಾಡಬೇಡಿ, ಬೋಧ ಇರ್ತಂತೆ. ಆ ಥರ ತನಗೊಬ್ಬರಿಗಾರು ಎಷ್ಟು ಜನಕ್ಕೆ ಮಾಡಕ್ಕೆ ಬರುತ್ತೆ? ಇದನ್ನು ಯೋಚನೆ ಮಾಡಿದರೆ ವೈರಾಗ್ಯ ಎಂಬುದು ಪಾಸಿಟಿವ್ ಅಂತ ತಿಳ್ಕೊಂಡವ್ರಿಗೆ ಪ್ರಶ್ನೆ ಬರೋದಿಲ್ಲ. ದೇಹಿ ಅನ್ಯ ದೇಹ ವಿವರೇ ಜಠರಾಗ್ನಿ ನಾಸೃಕ್ ವಿಣ್ಮೂತ್ರ ಕೂಪ ಪತಿತಃ ವೃಷತಪ್ತ ದೇಹ ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣ ದೇಹಿ ಭವತಾ ಕದಾನು. ತಮ್ಮ ಮಕ್ಕಳು ಸರಿಯಾಗಿ ಓದಬೇಕಾದ್ರೆ ಅವ್ರು ಏನು ಮಾಡ್ತಾರೆ? ತೋರಿಸ್ತಾರೆ, ನೋಡ ಓದಿಲ್ಲ ಎಷ್ಟು ಕಷ್ಟಪಡ್ತಾನೆ ನೋಡಿದ್ಯಾ ಅವನ್ನ ತಕ್ಷಣ ಯಾರಿತ್ತು? ಓ, ಇನ್ನೇ ಕಷ್ಟಪಡ್ಬಾರ್ದು. ಪಾಸಿಟಿವ್ ತಗೋತಾನೆ ಏನು ಮಾಡ್ತಾನೋ ಅವನಾಗ? ಪಾಸಿಟಿವ್ ತಗೋತಾ ಇಮಿಡಿಯೇಟ್. ಓ, ಇಲ್ಲ ಸರ್, ಹಾಗಾಗಬಾರ್ದು ನಾನು ಅಂತ ಯೋಚನೆ ಮಾಡಿದೆ. ಇದಕ್ಕೆ ಹೇಳಿದ್ದು ಇನ್ನೂ ಮುಟ್ಟಿ ಬರಬಾರದು ಅಂತ ಹೇಳಿದ್ರಿಂದ ಚೆನ್ನಾಗಿ ಬದುಕಿ ಅಂತ ಅರ್ಥ. ಇದಕ್ಕೆ ಡೆಸ್ಪರೇಟ್ ಆಗಿ ಬದುಕಿ ಅಂತಲ್ಲ, ಸರಿಯಾಗಿ ಬದುಕಿ ಅಂತ ಹೇಳೋದ್ರಿಂದ ಒಳ್ಳೆಯದಿದೆ. ಪರಲೋಕಾದಿಮಂ ಲೋಕಮಾಗಚ್ಛನ್ ವ್ರೀಹ್ಯಾದಿದ್ವಾರ ಕರ್ಮಶೇಷೇಣ ಪುರುಷ ದೇಹಂ ಗತಃ ತ್ರಿಮಾಸಂ ತತ್ರ ದುಃಖಮನುಭೂಯ ರೇತೋದ್ವಾರ ಸ್ತ್ರಿಯಃ ಕುಕ್ಷಿಂ ಶ್ರಿತಃ ಕಳಲಬುದ್ಧಾದಿ ಬುದ್ಬುದಾದಿ ಕ್ರಮೇಣ ಶಿರ ಆದಿ ಅಂಗೋಪೇತ ಪಿಂಡಮಾಸ್ಥಿತಃ ಷಣ್ಮಾಸಂ ದುಃಖಮನುಭೂಯ ಬಹುಜನ್ಮಾರ್ಜಿತ ಪುಣ್ಯವಶೇನ ಕಸ್ಮಿಂಚಿತ್ ಜನ್ಮನಿ ಸಪ್ತಮೇ ಮಾಸಿ ಪೂರ್ವತನಾನಿ ಜನ್ಮಾನಿ ಸ್ಮರನ್ ಮಾತ್ರಾಭುಕ್ತೈಹಿ ಕಟು ತೀಕ್ಷ್ಣಕ್ಷಾರಾದಿಭಿಃ ಸರ್ವಾಂಗೇಷು ಉತ್ಪನ್ನ ವೇದನಃ ವಿಣ್ಮೂತ್ರಗರ್ತಸ್ಥೈಹಿ ಕೃಭಿಭಿಃ ಕ್ಷತ ಸರ್ವಾಂಗಃ ಪ್ರತಿಕ್ಷಣಂ ಮೂರ್ಛಾಮಾಪ್ನುಮಾನಃ ಪಂಜರೇ ಶಕುಂತೈವ ಸ್ವಾಂಗಚೇಷ್ಟಾಯಾಂ ಅಪಿ ಅಕಲ್ಪಃ ಜನ್ಮಶತೋದ್ಭವಂ ದುಃಖಮನುಸ್ಮರನ್ ದೀರ್ಘಮುಚ್ಛ್ವಸನ್ ಪುನರೇವಂವಿಧಂ ಕರ್ಮ ನ ಕುರ್ಯಾಂ ಇತಿ ಪಶ್ಚಾತ್ತಪ್ಯಮಾನಃ ಅಪಿ ತತ್ಪರಿಹಾರ ಅಶಕ್ತಃ ಏವಂ ಚಿಂತಯನ್ ನಾಸ್ತೆ ಇತ್ಯಾಹ. ಎಷ್ಟು ಒಳ್ಳೆ ಅವತಾರಿಕ ಕೊಡ್ತಾರೆ. ಅಷ್ಟು ಹೇಳ್ಬೇಕಾದ್ರೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಕೊಟ್ಟು ಸಿಂಪಲ್ ಸಾನ್ಸ್ಕ್ರಿಟ್ ಮತ್ತೆ ಒಳ್ಳೆ ಎಫೆಕ್ಟಿವ್ ಆಗಿ ಬರೀತಾರೆ. ಅದರಿಂದ ಓದೋರಿಗೆ ಒಳ್ಳೆ ಖುಷಿ ಆಗುತ್ತೆ. ಪರಲೋಕಾದಿಮಂ ಲೋಕಮಾಗಚ್ಛನ್ ಜೀವ ಹೇಗೆ ಗರ್ಭಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಪರಲೋಕದಿಂದ ಲೋಕಕ್ಕೆ ಬರ್ತಾನೆ. ಫಸ್ಟ್ ಹೇಗೆ ಬರ್ತಾನೆ? ವ್ರೀಹ್ಯಾದಿ ದ್ವಾರ ಧಾನ್ಯಾದಿಗಳಲ್ಲಿ ಸೇರ್ತಾನೆ. ಮಳೆಯ ಮೂಲಕ ನೆಲಕ್ಕೆ ಬಿದ್ದು ಧಾನ್ಯಗಳಲ್ಲಿ ಸೇರ್ತಾನೆ. ಕರ್ಮಶೇಷೇಣ ಪುರುಷ ದೇಹಂ ಗತಃ, ಮೊದಲು ಪುರುಷ ದೇಹವನ್ನು ಪ್ರವೇಶ ಮಾಡ್ತಾನೆ. ತ್ರಿಮಾಸಂ ತತ್ರ ದುಃಖ ಮನುಭೂಯ, 3 ತಿಂಗಳು ಅಲ್ಲಿರ್ತಾನೆ. ರೇತೋದ್ವಾರ ಸ್ತ್ರೀಯ ಕುಕ್ಷಿಂ ಶ್ರಿತಃ, ರೇತಸ್ಥಿರ ಮೂಲಕ ಸ್ತ್ರೀಯ ಗರ್ಭವನ್ನು ಸೇರ್ತಾನೆ. ಕಲಲ ಬುದ್ಬುದಾದಿ ಕ್ರಮೇಣ, ಮೊದಲನೇ ದಿವಸ 10ನೇ ದಿವಸಕ್ಕೆ ಕಲಲ ದಶ, ಕಲಲಂತೂ ಏಕರಾತ್ರೇಣ, 1 ದಿವಸಕ್ಕೆ ಕಲಲ, 10 ದಿವಸಕ್ಕೆ ಬುದ್ಬುದ. ಆ ಕ್ರಮದಲ್ಲಿ ಶಿರಾದಿ ಅಂಗೋಪೇತ ಪಿಂಡಮಾಸ್ಥಿತಃ, ಶಿರ ಮೊದಲಾದ ಅವಯವಗಳು ಹೊಂದಿರತಕ್ಕಂಥ ಮೊದಲು ತಲೆ ಬರುತ್ತೆ, ಅದಕ್ಕೆ ಶಿರಹ ಅಂತ ಕರೆದು, ತಲೆ ಮೊದಲಾದ ಅಂಗಗಳಿಂದ ಕೂಡಿದ ದೇಹವನ್ನು ಹೊಂದಿದವನಾಗಿ ಷಣ್ಮಾಸಂ ದುಃಖಮನುಭೂಯ, 6 ತಿಂಗಳು ಒದ್ದಾಡ್ತಾನೆ. ಆಮೇಲೆ ಬಹುಜನ್ಮಾರ್ಜಿತ ಪುಣ್ಯವಶೇನ, ಎಲ್ಲರಿಗೂ ಈ ಜ್ಞಾನ ಬರೋದಿಲ್ಲ ದುಃಖ ಅಲ್ಲಿದ್ದಾಗ, ಬಹುಜನ್ಮ ಇದ್ದವನಿಗೆ ಬರುತ್ತೆ, ಪುಣ್ಯ ಇರಬೇಕು ಅವನಿಗೆ. ಕಸ್ಮಿಂಚಿತ್ ಜನ್ಮನಿ ಸಪ್ತಮೇ ಮಾಸಿ, ಇದೆಲ್ಲ ಯೋಚನೆ 7ನೇ ತಿಂಗಳಲ್ಲಿ ಮಾಡ್ತಾನಂತೆ. ಸಪ್ತಮೇ ಮಾಸಿ ಪೂರ್ವತನಾನಿ ಜನ್ಮಾನಿ ಸ್ಮರನ್, ಹಿಂದಿನ ಜನ್ಮಗಳನ್ನ ಸ್ಮರಣೆ ಮಾಡ್ತಾ, ಅದು ಎಲ್ರಿಗೂ ಅಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಯೋಗ್ಯರಿಗೆ, ಸಾಮಾನ್ಯರಿಗೆಲ್ಲ ಬರೋದಿಲ್ಲ ಅದು, ಯೋಗ್ಯರಿಗೆ ಮಾತ್ರ ಬರುತ್ತೆ. ಜನ್ಮಾನಿ ಸ್ಮರನ್ ಮಾತ್ರಾಭುಕ್ತೈಹಿ ಕಟು ತೀಕ್ಷ್ಣಕ್ಷಾರಾದಿಭಿಃ ಸರ್ವಾಂಗೇಷು ಉತ್ಪನ್ನ ವೇದನಃ, ತಾಯಿ ತಿಂತಕ್ಕಂತಹ ಖಾರ ಆಗಿರೋ ಏನೋ ತಿಂದು ಹಾಕ್ಬಿಡ್ತಾರೆ, ಇದೆಲ್ಲ ಎಫೆಕ್ಟ್ ಇದಕ್ಕೆ ಒದ್ದಾಡ್ತಿರುತ್ತಂತೆ ಮಗುವಲ್ಲಿ. ಕ್ಷಾರಾದಿಭಿ ಸರ್ವಾಂಗೇಷು ಉತ್ಪನ್ನ ವೇದನಃ ವಿಣ್ಮೂತ್ರಗರ್ತಸ್ಥೈಹಿ ಕೃಮಿವಿ ಕ್ಷತ ಸರ್ವಾಂಗ, ವಿಣ್ಮೂತ್ರಗರ್ತದಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳಿಂದ ಕಚ್ಚಲ್ಪಡ್ತಕ್ಕಂಥವನಾಗ್ತಾನೆ. ಪ್ರತಿಕ್ಷಣ ಮೂರ್ಛಾಮಾಪ್ನುವಾನಃ, ಆ ದುಃಖಕ್ಕೆ ಎಚ್ಚರ ತಪ್ಪಿ ಹೋಗುತ್ತೆ, ಅಷ್ಟು ದುಃಖ ಆಗುತ್ತದೆ ಗರ್ಭವಾಸ ದುಃಖ. ಪಂಜರೇ ಶಕುಂತಃ ಇವ, ಪಂಜರದಲ್ಲಿ ಶಕುಂತ ಅಂದರೆ ಪಕ್ಷಿ, ಪರೀಕ್ಷೆ ಹೇಗೆ ಒದ್ದಾಡಬೇಕೋ ಹಾಗೆ ರೆಕ್ಕೆ ಬಡ್ಕೊಂಡು ಒದ್ದಾಡ್ತಿರುತ್ತಾರೆ, ಒದ್ದಾಡ್ತಾ ಇರುತ್ತೆ. ಸ್ವಾಂಗಚೇಷ್ಟಾಯಾಮ್ ಅಪಿ ಅಕಲ್ಪ, ಅಲುಗಾಡೋದಕ್ಕೂ ಆಗೋದಿಲ್ಲ, ಆ ಸ್ಥಿತಿಯಲ್ಲಿ ಇರ್ತಾನೆ. ಅಕಲ್ಪ ಅಂದರೆ ಅಸಮರ್ಥ. ಜನ್ಮಶತೋದ್ಭವಂ ದುಃಖ ಮನುಸ್ಮರನ್, 100 ಜನ್ಮಗಳಲ್ಲಿ ಬಂದ ದುಃಖವನ್ನು ಅನುಭವಿಸುತ್ತಾ. ದೀರ್ಘ ಮುಚ್ಛ್ವಸನ್, ಬಹಳ ನಿಟ್ಟುಸಿರು ಬಿಡುತ್ತಾ. ಪುನರೇವಂ ವಿಧಂ ಕರ್ಮ ನ ಕುರಿಯಾಮ್, ಮತ್ತೆ ಗರ್ಭವಾಸ ಮಾಡತಕ್ಕಂಥ ಯೋಗವರ ಕರ್ಮ ಮಾಡೋದಿಲ್ಲ ಸಂಕಲ್ಪ ಮಾಡ್ತಾನೆ. ಇತಿ ಪಶ್ಚಾತ್ ತಪ್ಯಮಾನಃ ಅಪಿ, ಇಷ್ಟೆಲ್ಲ ಮಾಡಿದರೂ ಕೂಡ ತತ್ ಪರಿಹಾರ ಅಶಕ್ತ, ಪರಪರವೆಲ್ಲ ಶಕ್ತಿ ಇಲ್ಲ ಅವನಿಗೀಗ. ಏವಂ ಚಿಂತೆಯನ್ನಾಸ್ತೆ ಇತ್ಯಾಹ, ಇಷ್ಟೆಲ್ಲ ಯೋಚನೆ ಮಾಡ್ತಾ ಗರ್ಭದಲ್ಲಿ ಕೂತಿರ್ತಾನೆ. ದೇಹೀತಿ ಯಥಾ ಲೋಕೇ ದೇವದತ್ತ ಸ್ವಯಂ ಗೇಹವಾನ್ ಕೇನಚಿತ್ತಿ ನಿಮಿತ್ತೇನ ಪರಗೇಹಂ ಗತಃ ತತ್ರ ತೈರಕಲ್ಪೇ ಕುಚಿತೆ ಸ್ಥಳೇ ದತ್ತೇ ದುಃಖೀಭವತಿ. ಇನ್ನು ದೃಷ್ಟಾಂತ ಕೊಡ್ತಾರೆ. ಯಥಾಲೋಕೆ ದೇವದತ್ತ ಅಂದರೆ ಎ ಬಿ ಸಿ ಡಿ ಎಕ್ಸ್ ವೈ ಜೆಡ್ ಅಂತ ಅರ್ಥ. ದೇವದತ್ತ, ಯಜ್ಞದತ್ತ, ಚೈತ್ರ, ಮೈತ್ರ ಇತ್ಯಾದಿ ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ಎ ಬಿ ಸಿ ಡಿ ಎಕ್ಸ್ ವೈ ಜೆಡ್ ಅನ್ನೋದು ಪದಗಳವೆಲ್ಲ ಕೂಡ. ಒಬ್ಬನು ಸ್ವಯಂ ಗೇಹವಾನ್, ಸ್ವಂತ ಮನೆಯೇನೋ ಇದೆ, ಆದರೆ ಕೇನಚಿನ್ ನಿಮಿತ್ತೇನ ಪರಗೇಹಂ ಗತಃ, ಯಾವುದೋ ಊರಿಗೆ ಅನಿವಾರ್ಯ ಹೋಗೋವಂತೂ ಇನ್ನೊಬ್ಬರ ಮನೆಗೆ ಹೋದ. ತತ್ರ ತೈರ ಅಕಲ್ಪೆ ಕುತ್ಸಿತೆ ಸ್ಥಳೇ ದತ್ತೆ, ಅವ್ರೇನು ಮಾಡಿದರು ನೋಡಿದರು, ಯಾವುದೋ ಒಂದು ಜಾಗ ಇಟ್ಕೊಳ್ಳೋ ಜಾಗ ಕೊಟ್ಟರು, ಕೆಟ್ಟ ಹೊಲಸು ಜಾಗ ಕೊಟ್ಟರು ಪಾಪ. ತತ್ತೆ ದುಃಖಿ ಭವತಿ, ನಮ್ಮ ಮನೆ ಎಂಥ ಮನೆ ಇಟ್ಕೊಂಡು ಇಲ್ಲಿ ಅನುಭವಿಸ್ಬೇಕಾಯ್ತಲ್ಲ, ದುಃಖ ಪಡ್ತಾರೆ. ಅದಕ್ಕೆ ದಾಸರು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳಿದ್ರಲ್ಲ, ಪರಗ್ರಹ ಇದು ಒಂದು, ಭಾರಿ ದುಃಖ ಆಗುತ್ತೆ. ತಥಾ ಅಯಮಪೀತಿ ಸೂಚನಾಯ, ಜೀವನ ಅವಸ್ಥೆ ಹಾಗಾಗಿದೆ, ಈಗ ಸುಖವಾಗಿ ವೈಕುಂಠದಲ್ಲಿರಬೇಕಾದ ಜೀವ ಇಲ್ಲಿದ್ದಾನೆ ಅಂದರೆ ಎಷ್ಟು ದುಃಖ ಪಡಬೇಕು ಅವನು. ಜೀವ ಇತಿ ವಕ್ತವ್ಯ ದೇಹೀತಿ, ಅದಕ್ಕೆ ಜೀವ ಅಂತ ಹೇಳಿದೆ ದೇಹಿ ಅಂತ ಯಾತಕ್ಕೆ ಕರೆದರು ಅಂದರೆ ದೇಹದೊಳಗೆ ದೇಹ ಬಂದಾಗಿದೆ, ಒದ್ದಾಡ್ತಿದ್ದಾನೆ ಈಗ. ಅನ್ಯ ಕುಕ್ಷೌ ಇತಿ, ಇನ್ನೊಬ್ಬರ ಮನೆ ಅಂದರೆ ತಾಯಿ ಮನೆ, ಇನ್ನೊಬ್ಬರ ಮನೆ ಅದಾಗಾಯ್ತಲ್ಲ, ತನ್ನ ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಹೋದಾಗೆ ತನ್ನ ತಾಯಿ ದೇಹದಲ್ಲಿ ಅವ್ರು ಕೂತಿದ್ದಾನೆ ಅಂದರೆ ಅರ್ಥ ಏನು, ಇನ್ನೊಬ್ಬರಲ್ಲಿ ಕೂತಾಗಾಯ್ತು ಈಗ. ಯಾರು ಹೇಳಿದ್ರು ಇದೆ ಅಂತ ಹೇಳ್ತಾರಲ್ಲ, ಈಗ ಅನುಭವ ಆಗುತ್ತೆ ಅಂತ ಹೇಳಿದಾರಲ್ಲ. ಹೌದು ಹೌದು, ಎಲ್ಲಿ ಎಲ್ಲಿ ಆಗೋದಿಲ್ಲ ಅದಕ್ಕೆ ಹೇಳ್ತಾರ, ಒಂದೇ ಜನ್ಮ ಆಗಿದ್ರೆ ಪ್ರಶ್ನೆ ಬರು, ಹಿಂದಿನ ಜನ ಸುಖ ಪಟ್ಟು ಗೊತ್ತಿಲ್ಲ ಅವನಿಗೆ ಫಸ್ಟ್ ಎಂತ, ಅದಕ್ಕೆ ಏನ್ ಮಾಡ್ತಾನೆ, ಈ ಸುಖ ಕೂಡ ಇಲ್ಲಲ್ಲ ಅಲ್ಲಿ, ಮತ್ತೆ ಎಷ್ಟು ದುಃಖ ಅಂತ ಅನುಭವಿಸ್ತಾನೆ ಅಲ್ಲಿ. ಈಗ ಇವ್ರ ಪ್ರಕಾರ ಏನಂದ್ರೆ ಸುಖ ಅನ್ನೋ ರಿಲೇಟಿವ್ ಅಂತ ತಿಳ್ಕೊಳ್ಳೋದು ಮೊದಲನೇ ತಪ್ಪು. ದುಃಖ ಸುಖಗಳು ಏನಲ್ಲ, ರಿಲೇಟಿವ್ ಅಲ್ಲ, ಕೆಲವು ವಾದ ಹಾಗೆ ದುಃಖ ಸುಖ ರಿಲೇಟಿವ್, ರಿಲೇಟಿವ್ ಅಲ್ಲ ದುಃಖ, ಪಾಸಿಟಿವ್ ಆಗಿ ದುಃಖ ಇದೆ. ಸೂಚಿಸುತ್ತ ಚುಚ್ಚುತ್ತಾನೆ, ಇದೇನಿದು ದುಃಖ, ಯಾರಿಗೂ ಅನುಭವಿಸ್ಬೇಕು, ಯಾರು ಹೇಳ್ಕೊಡ್ಬೇಕಾಗಿಲ್ಲ ದುಃಖ. ಒಂದು ಇರುವೆ ನೋಡಿದ್ರೆ ತಕ್ಷಣ ಬೆಂಕಿ ಹೋದ್ರೆ ಏನು ಮಾಡುತ್ತದ, ಹಿಂದಕ್ಕೆ ಹೋಗುತ್ತೆ, ಬೇರೆ ಕಡೆ ಹೋಗುತ್ತೆ. ಹೋದಲ್ಲ ಇದೇ ಆತಕ್ಕೆ, ಇದು ರಿಲೇಟಿವ್ ಪ್ರಶ್ನೆ ಅಲ್ಲ ಇದು. ದುಃಖ ಅಂದರೆ ದುಃಖನೇ, ನಾವು ದುಃಖ ಪಡೋದೆಲ್ಲ ರಿಲೇಟಿವ್ ಆಗಿ, ಅವನಿಗೆ ದುಡ್ಡಿದೆ ನಮ್ಮ ದುಡ್ಡಿಲ್ಲ ಇವೆಲ್ಲ ರಿಲೇಟಿವ್ ದುಃಖ ಇದು. ಅರ್ಥ ಆಯ್ತಾ, ನಮಗೆ ಸಮಸ್ಯೆ ಇದ್ದರೆ ಅದು ಪಾಸಿಟಿವ್ ದುಃಖನೇ, ನಾವು ಸಮಸ್ಯೆ ಕ್ರಿಯೇಟ್ ಮಾಡಿಕೊಂಡ್ರೆ ರಿಲೇಟಿವ್ ದುಃಖ. ಸೊ ಸಂಸಾರದಲ್ಲಿ ದುಃಖ ಪಡ್ತಿದ್ದಾನೆ, ಹಸಿವಾಗುತ್ತೆ, ಖಾರ ಆಗ್ತಾ ಇದೆ, ದುಃಖ ಅಲ್ಲೇನದು ಅಂತ ಅನುಭವ ಮಾಡ್ತಿದ್ದಾನೆ ಅವನಿಗೆ. ಅದಕ್ಕೇನೆ ದುಃಖ ಅನುಭವ ಮಾಡ್ತಾರೆ ಹೇಳ್ತಿರೋದ್ರಿಂದ, ನೀವು ಹೇಳೋ ದುಃಖ ಅದೆಲ್ಲ ರಿಲೇಟಿವ್ ಎಂಬ ಕಾನ್ಸೆಪ್ಟ್ ಬೇರೆ. ಕೆಲವರು ಆದ ಹಾಗೆ ಸುಖ ದುಃಖ ಅಂತ ಇಲ್ಲೇ ಇಲ್ಲ, ರಿಲೇಟಿವ್ ಅಂತ ಹೇಳ್ತಾರೆ, ಅದು ಅನುಭವಕ್ಕೆ ವಿರುದ್ಧ. ಅರ್ಥ ದುಃಖ ಅಂತಲೂ ಇದೆ, ಸುಖ ಅಂತಲೂ ಇದೆ, ನಮ್ಮಷ್ಟು ನಾವೇ ಸುಖ ಪಡೋದಿದೆ, ದುಃಖ ಪಡೋದಿದೆ. ಆದ್ದರಿಂದ ರಿಲೇಟಿವ್ ಅನ್ನೋ ಕಾನ್ಸೆಪ್ಟೇ ಸರಿಯಲ್ಲ, ನಾವು ಮಾಡಿಕೊಳ್ಳೋದು ಅಂಥದ್ದು ಅದಿಲ್ಲ ಅಂತಲ್ಲ ಇದೆ, ಬಟ್ ಅದಕ್ಕೆ ಅರ್ಥ ಇಲ್ಲ. ಪಾಸಿಟಿವ್ ದುಃಖ ಹೋಗ್ಲಿಕ್ಕೆ ಟ್ರೈ ಮಾಡ್ತೇವೆ ಹೊರತು ರಿಲೇಟಿವ್ ದುಃಖ ಹೋಗ್ಲಿಕ್ಕೆ ಟ್ರೈ ಮಾಡೋಕ್ಕೆ ಹೊರಟಿಲ್ಲ ನಾವು. ಮುಂದೆ ಹೇಳ್ತಾರೆ, ಕೃಪಣಧೀಹಿ ತತ್ರ ಅಸೃಗ್ ಬಿಮ್ನೂತ್ರಾಣಾಂ ಕೂಪೇ ಪತಿತಃ ತತ್ರಾಪಿ ಜಾಠರ ಜಾತವೇದಸ. ಜಾತವೇದಸ್ ಅಂದರೆ ಬೆಂಕಿ, ಜಾಠರ ಜೇದವೇದ ಅಂದರೆ ಜಠರಾಗ್ನಿ. ಭೃಶಂ ತಪ್ತಃ ದೇಹ ಯಸ್ಯ ತಾದೃಶಃ ಅತಏವ ಕೃಪಣಧೀಹಿ ಇತಃ ಮಾತೃದೇಹ ವಿವಸಿತುಂ ನಿರ್ಗಂತುಂ ಇಚ್ಛನ್. ಆದಷ್ಟು ಬೇಗ ಹೊರಗೆ ಬಂದು ಇಷ್ಟಪಡ್ತಾನೆ, ಆದರೆ ಬೇಗ ಬಾಗಿಲಾಕಿ ಲಾಕ್ ಆಗಿಬಿಟ್ರೆ ಹಾಗೋ ಹಾಗಾಗಿಬಿಟ್ಟಿದೆ ಅವನಿಗೀಗ, ಅವನು ಹೋಗಾಗಿಲ್ಲ. ಸ್ವಸ್ಯ ಕ್ಲುಪ್ತ ಯಾವಂತೋ ಮಾಸಾಹ ದಶ ತಾವತ್ಸು ಗತಿಗತಾಹ. ಒಟ್ಟು 10 ತಿಂಗಳಿರಬೇಕು, 9 ತಿಂಗಳು 9 ದಿವಸ, ಅದಕ್ಕೆ 10ನೇ ತಿಂಗಳು ಅಂತ ಅರ್ಥ. ಅದಕ್ಕೇನು ಮಾಡ್ತಾರೆ, ಎಷ್ಟು ಉಳಿದಿದೆ ಲೆಕ್ಕ ಹಾಕ್ತಾನೆ. ಭವತ ಕದಾ ನಿರ್ವಾಸ್ಯತೆ ಬಹಿರ್ ನಿಷ್ಕಾಶ್ಯತೆ ಇತಿತ್ತು ನಿವರ್ತಕ ವಿತರ್ಕ ಎನ್ ನಾಸ್ತೆ ಇತಿ. ಯೋಚನೆ ಮಾಡ್ತಾ ಕೂತಿರ್ತಾನೆ, ದೇವರೇ ಯಾವಾಗ ಹೊರ ಕಳಿಸ್ತೀಯೋ ಅಂತ ಹೇಳಿಬಿಟ್ಟು. ಯಥಾಹು ಕರ್ಮಣ ದೈವ ತಂತ್ರೇಣ ಜಂತುರ್ದೇಹೋಪತ್ತಯೇ ಸ್ತ್ರಿಯ ಪ್ರವಿಷ್ಟ ಉದರಂ ಪುಂಸೋರೇ ತಃಕಣಾಶ್ರಯ ಕಲಲಂತು ಏಕರಾತ್ರೇಣ ಪಂಚರಾತ್ರೇಣ ಬುದ್ಬುಧಂ ದಶಾಹೇ ನಥ ಕರ್ಕಂಧು ಪೇಶಿ ಅಂಡಂ ವಾಗತಃರಂ ಮಾಸೇನ ತುಸಿರೋ ದ್ವಾಭ್ಯಾಂ ಬಾಹು ಬಾಹು ಅಂಘ್ರಿ ಆದಿ ಅಂಗವಿಗ್ರಹ ನಖರೋ ಮಾಸ್ತಿ ಚರ್ಮಾಣಿ ಲಿಂಗಚ್ಛಿದ್ರೋದ್ಧವಸ್ತ್ರಿಭಿಃ ಚತುರ್ಭಿರ್ಧಾತವಸ್ತಪ್ತ ಪಂಚವಿಕ್ಷುಕ್ಷುದುದ್ಭವಃ ಷಡ್ಭಿರ್ಜರಾಯುಣಾವೀತಃ ಕುಕ್ಷೌ ಭ್ರಮತಿ ದಕ್ಷಿಣೇ ಸಪ್ತಮೇ ಜನ್ಮಕರ್ಮಾಣಿ ಗತಾನಿ ಸ್ಮರತೆ ಋಷಿಃ ಜಗತ್ಯಾಂ ಯಾನಿ ದೇವಸ್ಯ ಮಾಯಯಾ ಬಂಧಮಾತ್ಮನಃ ಮಾತುರುಜಗ್ಧಾನ್ನಪಾನಾದ್ಯೈಃ ಏಧೇತಾನುಸಮ್ಮತಃ ಸೇತೆ ವಿಣ್ಮುತ್ರಯೋರ್ಗರ್ತೆ ಸಜಂತುಹು ಜಂತು ಸಂಭವೇ. ವಿಷ್ಣು ತೃತೀಯ ಸ್ಕಂದದಲ್ಲಿ ಬರೋ ವಿಸ್ತಾರವಾದ ವಾಕ್ಯಗಳು ಅದೆಲ್ಲ ಕೋಟ್ ಮಾಡ್ತಾರೆ. ಕರ್ಮಣ ದೈವತಂತ್ರೇಣ, ಒಂದು ಕಡೆಗೆ ದೇವರು ಇನ್ನೊಂದು ಕಡೆ ಮಾಡಿದ ಕರ್ಮ. ಜಂತುಹು ದೇಹೋಪತ್ತಯೇ, ದೇಹ ಪಡೆಯಲಕ್ಕೋಸ್ಕರ. ಸ್ತ್ರೀಯ ಪ್ರವಿಷ್ಟ ಉದರಂ, ಸ್ತ್ರೀಯ ಉದರವನ್ನು ಸೇರ್ತಾನೆ. ಪುಂಸೋ ರೇತಃ ಕಣಾಶ್ರಯ, ಅದು ಪುರುಷನ ರೇತಸ್ಸಿನಲ್ಲಿ ಇರ್ತಾನೆ. ಕಲಲಂತೂ ಏಕರಾತ್ರೇಣ, ಗರ್ಭಾಧಾನವಾದ ಮೊದಲ ದಿವಸ ಕಲಲ, ಒಂದು ಡಾಟ್ ಇದ್ದಷ್ಟು ಚಿಕ್ಕನವನಿರ್ತಾನೆ. ಪಂಚರಾತ್ರೇಣ ಬುದ್ಭುದಂ, 5 ದಿವಸಕ್ಕೊಂದು ನೀರು ಮೇಲಿನ ಗುಳ್ಳೆಯಂತೆ ಆಗುತ್ತೆ. ದಶಾಹೇನತ್ವ ಕರ್ಕಂಧುವು, 10 ದಿವಸಕ್ಕೆ ದೊಡ್ಡ ಗುಳ್ಳೆ ಆಗುತ್ತೆ. ಪೇಶಿ ಅಂಡಂ, ನಿಧಾನವಾಗಿ ಮೇಲೆ ಚರ್ಮ ಬರುತ್ತೆ, ಅಂಡಂ ಮೊಟ್ಟೆ ಆಕಾರ ಬರುತ್ತೆ. ಆಮೇಲೆ ವಾ ತತಃಪರಂ, ಮಾಸೇನತ್ತು ಶಿರೋದ್ವಾಭ್ಯಾಂ, 1 ತಿಂಗಳಿಗೆ ತಲೆ ಬರುತ್ತೆ. ದ್ವಾಭ್ಯಾಂ 2 ತಿಂಗಳಿಗೆ ಬಾಹು ಅಂಗ್ರಿ ಆದಿ ಅಂಗ ವಿಗ್ರಹ, ಕೈಕಾಲುಗಳೆಲ್ಲ ಬರುತ್ತೆ. ಮೊದಲನೇ ತಿಂಗಳು ಇದು, 2ನೇ ತಿಂಗಳಿಗೆಲ್ಲ ಕೈಕಾಲೆಲ್ಲ ಬಂದ್ಬಿಡುತ್ತೆ, ರಫ್ ಶೇಪ್ ಬರುತ್ತೆ. ನಖ ರೋಮ ಅಸ್ಥಿ ಚರ್ಮಾಣಿ ಲಿಂಗಶ್ಚಿತ್ರೋದ್ಭವ ತ್ರಿಭಿ, 3ನೇ ತಿಂಗಳಿಗೆ ಉಗುರು ರೋಮಗಳು ಅಸ್ಥಿಗಳು ಚರ್ಮಗಳೆಲ್ಲ ಬರುತ್ತಂತೆ. ಮತ್ತೆ ಗಂಡ ಹೆಣ್ಣು ಗೊತ್ತಾಗುತ್ತಂತೆ, ಲಿಂಗಶ್ಚಿತ್ರೋದ್ಭವ ಸ್ತ್ರಿಭಿ. ಆಮೇಲೆ ಚತುರ್ಭಿ ಧಾತವ ಸಪ್ತ, 4ನೇ ತಿಂಗಳಿಗೆ 7 ಧಾತುಗಳು ಫುಲ್ ಆಗುತ್ತೆ. ಪಂಚಭಿ ಶುದ್ರೋದ್ಭವ, 5ನೇ ತಿಂಗಳಿಗೆ ಹಸಿವು ಶುರುವಾಗುತ್ತಂತೆ, ಹಸಿವು ಬಾಯಾರಿಗೆ 5ನೇ ತಿಂಗಳಿಂದ. ಷಡ್ಭಿ ಜರಾಯುಣಾವೀತ, 6ನೇ ತಿಂಗಳಲ್ಲಿ ಮಾಸ ಜರಾಯು ಅಂತೇಳಿ ಚರ್ಮದ ಚೀಲ, ಅದು ಕಲಿಯ ಕಡೆ ಫುಲ್ ಟೈಟ್ ಆಗಿರುತ್ತೆ. ಕುಚ್ಛವು ಭ್ರಮತಿ ದಕ್ಷಿಣೆ, ಬಟ್ಟೆ ಬಲಭಾಗದಲ್ಲಿ ಸುತ್ತುತ್ತೆ, ಮಗು ಸುತ್ತಕ್ಕೆ ಶುರುವಾಗಿದೆ ಅಂತ ಹೇಳ್ತಾರೆ. ಸಪ್ತಮೇ ಜನ್ಮಕರ್ಮಾಣಿ ಗತಾನಿ ಸ್ಮರತೆ ಋಷಿ, 7ನೇ ತಿಂಗಳಲ್ಲಿ ಸ್ಮರಣೆ ಬರುತ್ತೆ ಅಂತ ಹೇಳ್ತಾರೆ. ಜಗತ್ಯಾಂ ಯಾನಿ ದೇವಸ್ಯ ಮಾಯಾ ಬಂಧಮಾತ್ಮನಃ, ದೇವರ ಇಚ್ಛೆಯಿಂದ ತೈ ಬಂಧ ಅನುಭವಿಸಿದ್ದಾನಲ್ಲ ಅದನ್ನು ಜ್ಞಾಪಿಸ್ಕೋತಾರಂತೆ. ಮಾತುರು ಜಗ್ಧ ಅನ್ನಪಾನಾದ್ಯೈ, ತಾಯಿ ತಿಂದಂಥ ಅನ್ನಪಾನಾದಿಗಳಿಂದ. ಏಧೇತ ಅನುಸ ಆತುರ ಸಮ್ಮತ, ಬಾಳೆ ರೋಗ ದುಃಖಪಟ್ಟು ಬಿಟ್ಟು ಬೆಳೀತಾ ಇರ್ತಾನೆ. ಸೇತೆ ವಿಣ್ಮೂತ್ರಯೋರ್ ಗರ್ತೆ ಸ ಜಂತುಹು ಜಂತು ಸಂಭವೇ, ವಿಣ್ಮೂತ್ರಗಳ ಕುಳಿಯಲ್ಲಿ ಅವನು ಒದ್ದಾಡ್ತಿರ್ತಾನೆ. ಕೃಮಿಭಿ ಕ್ಷತ ಸರ್ವಾಂಗ, ಕ್ರಿಮಿಗಳಿಂದ ಕಚ್ಚಲ್ಪಟ್ಟಂಥ ಎಲ್ಲ ದೇಹದ ಭಾಗಗಳು. ಸೌಕುಮಾರ್ಯಾತ್ ಪ್ರತಿಕ್ಷಣಂ, ಈಗ ಹೇಗಿರುತ್ತೆ ಬಾಡಿ, ಡೆಲಿಕೇಟ್ ಬಾಡಿಯಾಗ, ಹುಟ್ಟಿದ ಮಗು ಎಷ್ಟು ಚರ್ಮ ಆಗಿರುತ್ತೆ ಅಂದರೆ ಮುಟ್ಟಿದಲ್ಲಿ ಕಿತ್ತೋಗೋ ತೊಂಬಾಗಿರುತ್ತೆ, ಅಂಥದ್ದನ್ನು ಕಚ್ಚಿದಾಗ ಎಷ್ಟು ದುಃಖ ಆಗ್ಬೋದು ಅವರಿಗೆ. ಮೂರ್ಛಾಮಾಪ್ನೋತಿ ಉರುಕ್ಲೇಶ, ಅಲ್ಲೇ ಮೂರು ಎಚ್ಚರ ತಪ್ಪು ಹೋಗುತ್ತಂದು ದುಃಖಕ್ಕೆ. ತತ್ರತ್ಯೈಹಿ ಕ್ಷುದಿತೈರ್ ಮುಹು, ಅಲ್ಲಿದ್ದು ಕಡು ಕ್ಷುದಿತವಾದಗಳಿಂದ ಕಚ್ಚಲ್ಪಟ್ಟಾಗ ದುಃಖ ಪಡ್ತಾನೆ. ಕಟು ತೀಕ್ಷ್ಣ ಉಷ್ಣ ಲವಣ ಕ್ಷಾರ ಆಮ್ಲಾಧಿವಿ ಉಲ್ಬಣೈಹಿ, ಕಟು ತೀಕ್ಷ್ಣ ಉಲ್ಬ ಆಮೇಲೆ ಉಷ್ಣ ಲವಣ ಆಮೇಲೆ ಕ್ಷಾರ ಆಮ್ಲ ಮೊದಲಾದ ತಾಯಿ ತಿಂದ ಪದಾರ್ಥಗಳಿಂದ. ಮಾತೃಭುಕ್ತೈಹಿ ಉಪಸೃಷ್ಟ ಸರ್ವಾಂಗೋತ್ಥಿತ ವೇದನ, ಸರ್ವಾಂಗಗಳಲ್ಲೂ ವೇದನೆ ಶುರುವಾಗಿರುತ್ತೆ. ಉಲ್ಬೇನ ಸಂವೃತಸ್ತಸ್ಮಿನ್ ಆಂತ್ರೈಶ್ಚ ಬಹಿರಾವೃತ, ಒಂದು ಕಡೆ ನೋಡಿದರೆ ಉಲ್ಬ, ಒಳಗೆ ನೋಡಿದರೆ ಕರುಡು, ಇವೆಲ್ಲ ಕಿವಿಸ್ತಾ ಇರುತ್ತಂತೆ. ಆಸ್ತೆ ಕೃತ್ವ ಶಿರಃ ಕುಕ್ಷೌ, ಮೃಗ ಹೇಗಿರ್ತಾನೆ ಕುಕ್ಷೌ, ಹೊಟ್ಟೆಯೆಲ್ಲ ಪೂರ್ತಿ ತಲೆ ಸೇರ್ಕೊಂಡ್ಬಿಟ್ರೆ, ಮಗು ಚಿತ್ರ ತೋರಿಸ್ತಾರಲ್ಲ ಹೇಗಿರ್ಬೇಕು ಆ ಸ್ಥಿತಿಯಲ್ಲಿ. ಭುಗ್ನ ಕೃಷ್ಣ ಶಿರೋಧರ ಆಕಲ್ಪ ಅಕಲ್ಪ ಸರ್ವಾಂಗ ಸಾಂಗಚೇಷ್ಟಾಯ ಶಕುಂತ ಇವ ಪಂಜರೇ, ತನ್ನ ಕೈಕಾಲಾಡಿಸ್ಲೋಕ್ಕೆ ಆಗದೇನೆ ಪಂಜರಲ್ಲಿ ಪಕ್ಷಿ ಇದ್ದಾಗಿರ್ತಾನೆ. ತತ್ರ ಲಬ್ಧ ಸ್ಮೃತಿ ಹಿ ದೈವಾತ್ ಕರ್ಮ ಜನ್ಮ ಶತೋದ್ಭವಂ, ಆಗ ದೈವವಶಾತ್ ಅವನಿಗೆ ಸ್ಮೃತಿ ಬಂದಾಗ 100 ಜನ್ಮಗಳ ಹಿಂದಿನ ಕರ್ಮಗಳನ್ನು ನೆನೆಸ್ಕೋತಾನಂತೆ. ಸ್ಮರಣ ದೀರ್ಘ ಮನುಚ್ಛ್ವಾಸಂ ಗರ್ಭೇ ಕಿಂ ನಾಮ ವಿಂದತೆ, ಇದು ಗರ್ಭದಲ್ಲಿರತಕ್ಕಂಥ ಜೀವನ ಸ್ಥಿತಿ. ಇಷ್ಟು ಪದ್ಯದಲ್ಲಿ ಹೇಳಿದ್ದಕ್ಕೆ ಮೊದಲು ಪ್ರೋದ್ರೆ ಸಮಪ್ ಮಾಡಿದ್ರು, ಈಗ ಅದು ಕೊಟೇಶನ್ ಕೊಟ್ಟು ತಾ ಹೇಳಿದ್ದೆಲ್ಲ ಎಷ್ಟು ಆಧಾರಪೂರ್ವಕ ಅಂತ ತಿಳಿಸಿದ್ರು ಅಷ್ಟೇ. ಇದು ಗರ್ಭದಲ್ಲಿದ್ದ ಜೀವನ ಒದ್ದಾಟದ ಕ್ರಮ. ಅಹೋ ವಿಧಾತಃ ತ್ವಮತೀವ ಬಾಲಿಶೋ ಯಸ್ತ್ವಾತ್ಮ ಸೃಷ್ಟೇ ಪ್ರತಿರೂಪಮೀಹಸೇ ಪರೇತು ಜೀವತಿ ಅಪರಸ್ಯ ಯಾ ಮೃತಿ ವಿಪರ್ಯಯಶ್ಚೇತ್ ತ್ವಮಸಿ ಧ್ರುವಂ ಪರಃ. ಇದು ಆ ವಿತ ಕೃತದ್ಯುತಿ ಚಿತ್ರಕೇತು, ಅವರು ಹುಟ್ಟಿದ ಮಗು ಸತ್ತೋದಾಗ ದುಃಖ ಪಡೋದನ್ನು ಹೇಳ್ತಾರೆ. ಎಷ್ಟು ಇದು ಹುಟ್ಟಿನ ಕ್ರಮ, ಅದು ಸಾವಿನ ಬಗ್ಗೆ ಹೇಳ್ತಾರೆ. ಹುಟ್ಟು ಸಾವುಗಳ ಮಧ್ಯೆ ಸಂಸಾರ ಇರೋದು, ಅದು ಅದ್ರ ಬಗ್ಗೆ ಹೇಳ್ತಾರೆ. ನಾವು ನೋಡೋಣ.